ಶುಚಿರ್ಭು ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರು ಭಜೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿರುಮಲ ನಿಸ್ಸಂಗ ಗುರುವ ದೇವರ ದೇವಾ ಗುರುಕುಲಾಂಬುದಿ ಚಂದಿರಗೆ ಆಶ್ರಯವಾದ ಅನಂತಾತ್ಮ. ನಿರುಮಲ ಭಗವಂತ ನಿರ್ಮಲ ಅಂದ್ರೆ ನಿರ್ಗತ ಮಲ, ಮಲ ಇಲ್ಲದವ ನಾವು ಆಗ್ತೇವಲ್ಲ. ಈಗ ಮಲ ಇದೆ, ನಾಳೆ ಇಲ್ಲ, ನಾವು ನಿರ್ಮಲ ಆಗ್ತೇವೆ. ಹಾಗಾದರೆ ದೇವರು ಕೂಡ ಹಾಗೆ ನಿರ್ಮಲನೋ? ಅವಾಗ ಉತ್ತರ ಕೊಡ್ತಾರೆ, ಮಲ ಬಂದು ಕಳಕೊಂಡವನಲ್ಲ, ಮಲದ ಸಂಪರ್ಕವೇ ಇಲ್ಲ, ಅದಕ್ಕೆ ದೇವರನ್ನ ನಿರ್ಮಲ. ಯಾಕೆ ಇವನಿಗೆ ನಮಗೆ ಮಲ ಬಂದು ಹೋಗ್ತಾ ಇದೆ, ಅವನಿಗೆ ಬರೋದೇ ಇಲ್ಲ? ಯಾಕೆ ಅಂದರೆ ನಿಸ್ಸಂಗ ಅಂಟೇ ಇಲ್ಲ. ಗುರುವ ದೇವರ ದೇವ ಇನ್ನು ಹೇಳ್ತಾ ಇದ್ದಾರೆ. ಗುರುಗಳಾಗಿರುವಂಥ ದೇವತೆಗಳು, ದೇವತೆಗಳು ನಮಗೆ ಗುರುಗಳು ಆಗಿದ್ದಾರೆ. ದೇವತೆಗಳು ಆ ಸ್ಥಾನದಲ್ಲಿದ್ದು ರಕ್ಷಣೆ ಮಾಡುತ್ತಾ ಇದ್ದಾರೆ. ತತ್ವಾಭಿಮಾನಿಗಳು ಒಳಗಿದ್ದು ಪ್ರೇರಣೆ ಮಾಡಿ ರಕ್ಷಣೆ ಮಾಡತಕ್ಕಂಥವರು. ಅದಕ್ಕೆ ಅವರ ದೇವರ ದೇವ. ಇನ್ನು ಗುರುವ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಗುರುವ ದೇವ ಅಂತ ದೊಡ್ಡ ದೊಡ್ಡ ದೇವತೆಗಳಿಗೆ ದೇವ. ಯಾರು ದೊಡ್ಡ ದೊಡ್ಡ ದೇವತೆಗಳು ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಎರಡು ತಾಳದಂತೆ ಸೀಳಿ ಬಾರಿಸುವಂಥ ಬ್ರಹ್ಮದೇವರು ವಾಯುದೇವರಿಗೆ ದೇವ. ಅದಕ್ಕೆ ಗುರುವ ದೇವರ ದೇವ. ಇಲ್ಲಿ ಗುರು ಶಬ್ದಕ್ಕೆ ದೊಡ್ಡ ಅಂತ. ಗುರುಕುಲಾಂಬುಧಿ ಚಂದಿರಗೆ ಆಶ್ರಯವಾದ ಅನಂತ ಆತ್ಮ. ಗುರುಕುಲಾಂಬುಧಿ ಚಂದಿರ, ಗುರುಗಳ ಕುಲವೇ ಗುರುಕುಲ. ಗುರುಕುಲ ಅಂತ ಹೇಳಿದರೆ ಯಾರು ಯಾರು ಜಗತ್ತಿಗೆ ಉಪದೇಶ ಕೊಡುವಂತಹ ಮಹಾನುಭಾವರಿದ್ದಾರೋ ಅವರೆಲ್ಲರೂ ಗುರುಗಳು, ಅವರದ್ದೇ ಗುರುಕುಲ. ಆ ಎಷ್ಟಿದೆ ಗುರುಕುಲ ಅಂದರೆ ದೊಡ್ಡ ಅಂಬುಧಿ ಸಮುದ್ರದಂತೆ ಇದೆ. ಅದಕ್ಕೆ ಹೇಳ್ತಾರೆ ಎಲ್ಲಾ ಋಷಿಮುನಿಗಳು ಸೇರಿದರಂತೆ. ಸುತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ಉಪದೇಶ ಕೊಟ್ಟರು ಅಂತ ಹೇಳ್ತಾರಲ್ಲ, ಆ ಶೌನಕಾದಿ ಮಹರ್ಷಿಗಳ ಗುಂಪು ಎಷ್ಟಿತ್ತು ಅಂದರೆ ಹೇಳ್ತಾರೆ 26,000 ಜನ. ಅಷ್ಟೇನಾ? ನಾವೇ ಸೇರ್ತೀವಲ್ಲ ಅಂದ್ರೆ ಅಲ್ಲ. ಪ್ರಧಾನ ಗುರು, ಅವರ ಕಡೆಗೆ ಸಾವಿರಾರು ಶಿಷ್ಯರು, ಅವರಿಗೆ ಪ್ರಶಿಷ್ಯರು, ಅವರ ಶಿಷ್ಯರು, ಹಾಗೆ ಹಾಗೆ ಒಂದು ಗುಂಪಿದ್ದರೆ ಅದಕ್ಕೆ ಒಬ್ಬರಿರ್ತಾರಲ್ಲ ಕೊನೆಗೆ ಆ ಪ್ರಧಾನ, ಅಂಥ ಪ್ರಧಾನದವರು 26,000. ಎಷ್ಟು ಜನ ಇರಬೇಕು? ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಈ ಋಷಿಗಳ ಸಂಖ್ಯೆ ನನಗೆಣಿಸಲಿಕ್ಕಾಗಲ್ಲ. ಏನು ತಪಶಕ್ತಿಯಿಂದ ಕೂಡಿದ ವಿಜಯದಾಸರಿಗೆ ನನಗಾಗಲ್ಲಯ್ಯ ಈ ಋಷಿಗಳ ಸಂಖ್ಯೆ ಎಣಿಸೋದು. ಅದಕ್ಕೆ ಗುರುಕುಲ ಅಂಬುಧಿ, ದೊಡ್ಡ ದೊಡ್ಡ ಗುರುಗಳೆಲ್ಲರಿದ್ದಾರೆ, ಅಂಥ ವಿಶೇಷವಾದ ಗುರುಕುಲ. ಇನ್ನೊಂದು ಹೇಳ್ತಾರೆ, ಈ ಕುಲ ಎಂಥದ್ದು, ಗುರುಗಳು ಸೇರಿರುವಂತಹ ಕುಲ, ದೊಡ್ಡ ಸಮೂಹ ಗುರುಕುಲ, ದೊಡ್ಡದು ಅಂದರೆ ಎಲ್ಲಾ ರೀತಿಯಲ್ಲೂ ಜ್ಞಾನ ಶಕ್ತಿ ಎಲ್ಲದರಲ್ಲೂ ಪೂರ್ಣರಯ್ಯ. ಅಂಥ ಗುರುಕುಲವೇ ದೊಡ್ಡ ಅಂಬುಧಿಯಾದರೆ ಆ ಅಂಬುಧಿ ಯಾರನ್ನ ನೋಡಿದರೆ ಉಕ್ಕಿ ಹರಿಯುತ್ತೋ, ಯಾರನ್ನ ನೋಡಿದ ಕೂಡಲೇ ಇಡೀ ಗುರುಗಳೇ ಶಿಷ್ಯರು ಚಿಕ್ಕ ಚಿಕ್ಕ ಶಿಷ್ಯರಾಗಿ ಅವರ ಮುಂದೆ ತಲೆಬಾಗಿ ನಿಲ್ಲುತ್ತಾರೋ ಅಂಥವರೇ ಮಧ್ವರಾಯರು. ಗುರು ಕುಲ ಅಂಬುಧಿ ಚಂದಿರ. ಅದಕ್ಕೆ ಚಂದ್ರನ ಬಂದ ಕೂಡಲೇ ಸಮುದ್ರ ಉಕ್ಕೇರುತ್ತೆ. ಇವರು ಅಷ್ಟೇ, ಮಧ್ವರಾಯರನ್ನು ನೋಡಿದ ಕೂಡಲೇ ಎಲ್ಲರಿಗೂ ಆನಂದ ಜ್ಞಾನ ಪ್ರವಾಹ ಬರುತ್ತೆ. ಅಂಥ ಗುರುಕುಲಾಂಬುದಿ ಚಂದಿರಗೆ ಆಶ್ರಯವಾದ, ಅಂಥ ಮಧ್ವರಾಯರಿಗೆ ಆಶ್ರಯ ಕೊಟ್ಟಿರುವಂಥ ಅನಂತಾತ್ಮ, ಅನಂತಾತ್ಮ ಅಂತ ಹೇಳಿದರು. ಏನಿದು ಅನಂತಾತ್ಮ ಅಂತ ಹೇಳಿದರೆ, ಆತ್ಮ ಅಂದರೆ ಮನಸ್ಸು ಪ್ರಾಣ ಅಂತ ಹೇಳ್ತಾರೆ. ಜೀವರಾಶಿಗಳನ್ನ ಆತ್ಮ ಅಂತ ಕರೀತಾರೆ. ಅವರಿಷ್ಟಿದ್ದಾರೆ ಅನಂತ. ಅನಂತ ಜೀವರಾಶಿಗಳೊಳಗೆ ಭಗವಂತ ಏನಾಗಿದ್ದಾನೆ? ಆತ್ಮನಾಗಿದ್ದಾನೆ. ಅದಕ್ಕೆ ಅನಂತ ಜೀವರಾಶಿಗಳಿಗೆ ಆತ್ಮ ಅಂದರೆ ಅರ್ಥ, ಗುರುಕುಲಾಂಬುದಿ ಚಂದಿರಗೆ ಆಶ್ರಯವಾದ ಅನಂತ ಆತ್ಮ ಅಂದರೆ, ಗುರುಕುಲಾಂಬುದಿ ಚಂದಿರ ಯಾರು? ಮಧ್ವರಾಯರು. ಅವರು ದೇವರನ್ನು ಆಶ್ರಯ ಮಾಡಿದ್ದಾರೆ. ಎಲ್ಲಿ ಆಶ್ರಯ ಮಾಡಿದ್ದಾರೆ ಅಂದರೆ, ಪ್ರತಿಯೊಬ್ಬ ಜೀವರಾಶಿಯ ಹೃದಯದಲ್ಲಿ ಇರುವ ದೇವರ ಪಾದವನ್ನು ಆಶ್ರಯ ಮಾಡಿದ್ದಾರೆ. ಹಾಗಾದರೆ ಈ ವಾಯುದೇವರಿಗೆ ಆಶ್ರಯ ಕೊಟ್ಟ ದೇವರ ರೂಪ ಎಂಥದ್ದು? ಅನಂತ ಆತ್ಮ, ಅನಂತವಾದ ರೂಪವುಳ್ಳವನೇ. ಯಾಕೆ? ಅನಂತ ಜೀವರಾಶಿಗಳಲ್ಲಿ ಅನಂತವಾದ ರೂಪಗಳಿಂದ ನೀನು ನಿಂತಿದ್ದೀಯ. ಸಿರಿವಂತ ಅದಕ್ಕೆ ಹೇಳ್ತಾರೆ, ಆಶ್ರಯವಾದ ಅನಂತಾತ್ಮ ಅಂದ್ರೆ ಒಬ್ಬೊಬ್ಬ ಜೀವರಾಶಿಯಲ್ಲಿ ಭಗವಂತ ನಿಂತಿದ್ದಾನೆ ಒಂದು ರೂಪವಾ ಅಂದ್ರೆ ಇಲ್ಲ, ಅಲ್ಲೂ ಅನಂತ ರೂಪಗಳಿಂದಿದ್ದಾನೆ. ಬ್ರಹ್ಮದೇವರೇ ಸೃಷ್ಟಿ ಮಾಡಿದ ಈ 14 ಲೋಕಗಳಲ್ಲಿ ಒಂದು ಜೀವರಾಶಿಯ ಶರೀರದೊಳಗಿರುವ ಭಗವಂತನ ರೂಪಗಳೆಷ್ಟು ಅಂದ್ರೆ ಅನಂತ. ಆ ರೂಪಗಳ ಸಂಖ್ಯೆಯನ್ನು ಎಣಿಸಲಿಕ್ಕೆ ಬ್ರಹ್ಮದೇವರಿಗೆ ಆಗಲ್ಲಂತೆ. ನಮ್ಮ ನಿಮ್ಮ ಎಲ್ಲಾ ಶರೀರಗಳು, ಪ್ರಾಣಿಗಳ ಶರೀರಗಳೇನಿವೆ ಅಲ್ಲಿ ದೇವರ ರೂಪಗಳೆಷ್ಟು? ಅನಂತ. ಅದನ್ನು ಎಣಿಸಲಿಕ್ಕೆ ಸೃಷ್ಟಿ ಮಾಡಿದ ಬ್ರಹ್ಮದೇವರಿಗೆ ಆ ದೇವರ ರೂಪಗಳನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅನಂತ ಆತ್ಮ. ಸಿರಿವಂತ ಬಲವಂತ ಭವದೂರ ಭವನುತ ಸಿರಿವಂತ ಇತ ಸಂಪದ್ಭರಿತ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಭಗವಂತನನ್ನ ನಿರ್ಮಲ ಅಂತ ಚಿಂತನೆ ಮಾಡಿದರೆ ನಾವು ಮಲರಹಿತರಾಗ್ತೀವಿ. ಅಂದರೆ ಇದ್ದ ಮಲ ಹೋಗಿಬಿಡುತ್ತೆ. ನಿಸ್ಸಂಗ ಅಂದರೆ ಮುಂದೆ ಬರುವ ಮಲ ನಮಗೆ ಅಂಟೋದಿಲ್ಲ. ಈಗ ಇದ್ದದ್ದು ಹೋಗುತ್ತೆ, ಮುಂದೆ ಬರೋದು ಅಂಟೋದಿಲ್ಲ. ಇನ್ನ ಗುರುವ ದೇವರ ದೇವ, ದೊಡ್ಡವರಾದ ದೇವತೆಗಳಿಗೆ ದೇವ ಇವ ಅಂತ ಚಿಂತನೆ ಮಾಡಿದರೆ ಅವರೆಲ್ಲರ ಕರುಣೆ ನಮಗೆ ಬರುತ್ತೆ. ಗುರುಕುಲ ಅಂಬುದಿ ಚಂದಿರಗೆ ಆಶ್ರಯವಾದ ಅನಂತಾತ್ಮ ಅಂತ ಇದೇ ಒಂದು ಮಾತಲ್ಲಿ ಹೇಳಬೇಕಾದರೆ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವಪತಿರೇವಚ ಅಂತ ಬಂತಲ್ಲ, ದೊಡ್ಡ ಮಂತ್ರ. ಇದರಿಂದ ಏನಾಗುತ್ತೆ, ಜಗತ್ತೆಲ್ಲ ಸಜ್ಜನರು ಏನೇನಿರ್ತಾರೆ ಅವರೆಲ್ಲರ ಹೃದಯದಲ್ಲಿರುವ ಭಗವಂತನನ್ನು ಉಪಾಸನೆ ಮಾಡುವ ಮಂತ್ರ ಇದು. ನನ್ನ ಹೃದಯದಲ್ಲಿರುವವನೇ ಎಲ್ಲಾ ಸಜ್ಜನರ ಹೃದಯದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಿದರೆ ಆ ಭಗವಂತ ಪ್ರೀತನಾಗಿ ಎಲ್ಲರ ಒಳಗಿರುವ ಭಗವಂತ ನಮಗೆ, ಸಜ್ಜನರ ಒಳಗಿರುವ ಭಗವಂತ ಸಮ್ಮುಖನಾಗ್ತಾನೆ. ಅವಾಗೆ ನೀವು ಎಲ್ಲಿ ಹೆಜ್ಜೆ ಹಾಕಿದರೂ, ಪರಿಚಯ ಇದ್ರೂ ಇಲ್ಲದಿದ್ರೂ ಎಲ್ಲರೂ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ. ಇದು ಮಧ್ವರಾಯರು ಉಪಾಸನೆ ಮಾಡಿದ ಅಪರೂಪದ ಮಂತ್ರ ಕೊಟ್ಟರವರು. ಅದಕ್ಕೆ ಇಡೀ ಜಗತ್ತು ಮಧ್ವರಾಯರ ಹಿಂದೆ ಸಮುದ್ರದಂತೆ ಹೊರಟಿತ್ತು, ಸಮುದ್ರದಂತೆ ಹೊರಟಿತ್ತು. ಜನರನ್ನ ಅವರೇನು ಬನ್ರಪ್ಪ ಕರೆದಿಲ್ಲ, ನನ್ನ ಒಳಗಿರುವ ಸ್ವಾಮಿಯೇ ಅಲ್ಲಿ ಕೂತಿದ್ದಾನೆ, ಅವನೇ ಕರಕೊಂಡು ಬರ್ತಾನೆ ಎಂದು ಸಂಕಲ್ಪ ಮಾಡಿದರು. ಅವನೇ ಎಲ್ಲರನ್ನ ಸೆಳಕೊಂಡು ಓಡಿಸಿ ಕರಕೊಂಡು ಹೋದ ಅವರ ಹಿಂದೆ. ಮತ್ತೆ ನಾವಿದನ್ನು ಮಾಡಬಾರದೇ? ಕೇಳ್ತೀವಿ ಬಿಡ್ತೀವಿ, ಅಲ್ಲಿಗೇ ನಮ್ಮ ತಾತ್ಪರ್ಯ. ಅದಕ್ಕೆ ಇದನ್ನ ಸದಾ ನಮ್ಮ ಉಸಿರಾಟದಂತೆ ಈ ಮಂತ್ರ ಬರ್ತಾ ಇರಬೇಕು. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವಪತಿರೇವಚ. ಇಲ್ಲಪ್ಪ ಸಂಸ್ಕೃತ, ಕನ್ನಡ ತಗೊಳ್ಳಿ. ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ, ಭಿನ್ನರಹಿತ ಅಖಿಲ ಜಗದ ಅಂತರ್ಯಾಮಿ. ಇದು ಸದಾ ಬರ್ತಾ ಇರಲಿ. ನಿಮ್ಮ ಪ್ರಾಬ್ಲಮ್ಸು ಏನೇನಿವೆ, ಕಷ್ಟಗಳು, ಅವೆಲ್ಲ ತಾನಾಗಿ ದೂರ ಆಗ್ತಾ ಬರುತ್ತೆ. ಇದು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಮಾಡಬೇಕು? ದಿನಕ್ಕೊಂದ್ಸಲ ಮಾಡಿದ್ರೆ ಉಪಯೋಗ ಇಲ್ಲ, ಸದಾ ಬರ್ತಾ ಇದ್ರು, ಏಳ್ತಾ ಇದ್ರು, ಕೂತಿದ್ರು, ಏನು ಮಾಡುತ್ತಾ ಇದ್ರು, ಈ ಚಿಂತನೆ ಬರ್ತಾ ಇದ್ರು. ಚಿಂತನೆ ಬಂದಿಲ್ಲ, ಬಾಯಿಂದಾದ್ರೂ ಬರಲಿ, ಬಾಯಿಂದಾದ್ರೂ ಬರ್ತಾ ಇರಲಿ, ಚಿಂತನೆ ತಾನಾಗಿ ಬರ್ತಾ ಬರ್ತಾ ಬರುತ್ತೆ. ಆ ಥರ ಮಾಡ್ತಾ ಮಾಡ್ತಾ ಬರಬೇಕು. ಹಾ, ಒಬ್ಬ ವ್ಯಕ್ತಿ, ಇದು ಅನುಭವದು ಪಾಪ, ಸ್ಕೂಲಿಗೆ ಹೋಗ್ಬೇಕು. ಒಂದ್ಸಲ ಬಂದಿದ್ರು, ನಮ್ಗೇನಾದ್ರೂ ಮಂತ್ರೋಪದೇಶ ಕೊಡಿ. ಏನ್ ಕೊಡ್ಲಿ ಮಂತ್ರೋಪದೇಶ, ಅಲ್ಲ ನಮ್ಗೆ ಉಪಕಾರವಾದ್ದು ಏನಾಗುತ್ತೋ ಕೊಡಿ, ಇದು ಮಾಡಿ. ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ, ಇದು ಮಾಡಿ ಸಾರ್. ಅದು ಮಾಡ್ತಾ ಬರ್ತಾ ಬಂದ್ರವರು ಸದಾ ಹೇಳಿದಿಷ್ಟೇ, ಸದಾ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಎಷ್ಟೋ ಸಲ ಆದರೆ ಅಷ್ಟು ಸಲ ಮಾಡ್ತಾ ಬನ್ನಿ, ಹಾಗೇ ಮಾಡ್ತಾ ಬಂದ್ರು. ನಾವು ಕೊಟ್ಟವರು ಮರೆತು ಹೋಗ್ತೀವಿ, ಎಷ್ಟೋ ಜನ ತಗೊಂಡಿರ್ತಾರೆ, ಸರಿಪ್ಪ ಸ್ವಾಮಿ ಉದ್ಧಾರ ಮಾಡು ಅಂತ ಹೋಗ್ಬಿಡ್ತೀವಿ, ತಗೊಂಡವರು ನೆನಪಿರುತ್ತೆ. ಹೌದಾನೆ? ಅವರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಮತ್ತೆ ಆಚಾರ್ಯ ಹೀಗಾಯ್ತು, ಏನಾಯಿತು? ಅವರು ಸ್ಕೂಲಿಂಗ್, ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ಗದ್ದೆ ಮೇಲೆ ಹೋಗ್ಬೇಕು, ಹೊಲದ ಗದ್ದೆ. ಗದ್ದೆ ಮೇಲೆ ಹೋಗ್ತಾ ಇದ್ರೆ ಆ ಗದ್ದೆಯಲ್ಲಿ ಎಲ್ಲ ಒಂದೇ ತರ ಇರಲ್ಲ, ಇಷ್ಟೇ ಇಷ್ಟು ಮೇಲಕ್ಕೆ ಕಟ್ಟಿರ್ತಾರೆ, ಅದರ ಮೇಲೆ ಹೋಗ್ತಾ ಇರ್ಬೇಕು. ಕೆಳಗೆಲ್ಲ ನೀರು ಬಿಟ್ಟಿರ್ತಾರೆ, ಕೊಚ್ಚೆ, ಅದಕ್ಕೆ ಬಿದ್ದೋಗ್ತೀನಿ. ಅವರು ಏರಿ ತರ ಕಟ್ಟ, ಏರಿ ಏನು ದೊಡ್ಡದದು, ಈ ಚಿಕ್ಕ ತಟ್ಟೆ ತರ ಕಟ್ಟಿರ್ತಾರೆ ಗದ್ದೆಗಳಲ್ಲಿ. ಅದರಲ್ಲಿ ಎಷ್ಟಿರುತ್ತೆ ಅದು, ಇಬ್ಬರಿಬ್ರು ಹೋಗುವಷ್ಟು ಇರಲ್ಲ, ಒಬ್ಬರೇ ಹೋಗುವಷ್ಟು ಕಟ್ಟಿರ್ತಾರೆ. ಯಾಕಂದ್ರೆ ಹೊಲದವರು ಅವರವರು ಓಡಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡಿರ್ತಾರೆ, ಯಾಕಂದ್ರೆ ಹೊಲದ ಭಾಗ ಹೆಚ್ಚು ವೇಸ್ಟ್ ಆಗಬಾರದು ಅಂತ ಹಾಗೆ ಮಾಡಿರ್ತಾರೆ. ಇವರು ಹೋಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ, ಎಲ್ಲ ಕೆಸರು ಪಕ್ಕದಲ್ಲಿ ಆ ಗದ್ದೆಯಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ರೆ ಚೂರಿನ ಹನಿ ಬೀಳಕ್ಕೆ ಶುರು ಆಗ್ತಾ ಇದೆ, ಹಾವು ಎದುರಿಗೆ ಬರ್ತಾ ಇದೆ. ಅರ್ಧ ಹಾದಿ ಬಂದಿದ್ದಾರೆ, ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಶುರು ಅಲ್ಲಿಗೆ ಓಡ್ಕೊಂಡು ಹೋಗ್ಬೇಕು. ಇಳಿದರೆ ಕೆಸರು, ಬಿದ್ದರೆ ಕೃಷ್ಣಾರ್ಪಣ, ಸ್ಕೂಲಿಗೆ ಹೋಗ್ಬೇಕು. ಹಾಗೆ ಹೆಂಗ್ ಹೋಗ್ಲಿಕ್ಕಾಗತ್ತೆ? ಆಗಲ್ಲ. ಎದುರಿ ಹೋಗೋಣ ಆದ್ರೆ ಹಾವು ಕೂತಿದೆ, ಮನುಷ್ಯರಾದ್ರೆ ಸರ್ಕೊಳ್ಳಿ ಅಂತ ಹೇಳಬಹುದು. ಹಾವು ಕೂತಿದೆ, ಹೆಡೆ ಎತ್ತಿ ಬರ್ತಾ ಇದೆ, ಕರೀ ನಾಗರ ಹಾವು, ಏನು ಮಾಡಬೇಕು ಅರ್ಥ ಆಗಿಲ್ಲ, ಬಂದು ಬಿಡ್ತಾ ಇದೆ, ತೋಚ್ತಾ ಇಲ್ಲ. ಸ್ವಾಮಿ ನೆನಪು ಕೊಟ್ಟ, ಇಷ್ಟೇ ಮಂತ್ರ ಹಾಕಿ ಚಿಂತನೆ ಮಾಡಿದು. ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ, ನನ್ನೊಳಗಿದ್ದವನು ನೀನೇ, ಅದರೊಳಗಿದ್ದವನು ನೀನೇ, ಹೌದಲ್ವೋ, ಅದನ್ನು ಓಡಿಸು. ಇದು ಹೇಳ್ತಾ ನಿಂತು ಬಿಟ್ಲಂತ ಹಾಕಿ. ನಿಂತ ಮೇಲೆ ಎರಡು ನಿಮಿಷವೂ ಆಗ್ಲಿಲ್ಲ, ಅದು ಹಾಗೇ ಹಾವು ನಿಂತಿದ್ದು, ತಾನೇ ಇಳಿದು ಹೋಯಿತಷ್ಟೇ ಹೊರತು ಇವರು ಇಳೋ ಪ್ರಸಂಗ ಬಂದಿಲ್ಲ. ದೇವರು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋದ್ರು. ಮತ್ತೆ ಫೋನ್ ಮಾಡಿ ಹೇಳಿದ್ದು, ನಾನಿದನ್ನು ಜೀವನದಲ್ಲಿ ಬಿಡಲ್ಲ, ಅನುಭವ ಆಗಿದೆ, ಇದರ ಬೆಲೆ ಏನೋ ಗೊತ್ತಾಗಿದೆ, ನಾನು ಬಿಡಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅನಂತಾತ್ಮ, ಹಾಗೆ ಸಜ್ಜನರ ಒಳಗಿರುವ ಭಗವಂತ, ಇವನೇ ಸಜ್ಜನರ ಒಳಗಿದ್ದಾನೆ, ಅವರನ್ನೆಲ್ಲ ನನ್ನ ಹತ್ತಿರ ಕರೆದು ನನಗೆ ಅನುಗ್ರಹ ಮಾಡುವಂತೆ ಮಾಡುತ್ತಾನೆ. ಹಾಗೆ ಇವನೇ ದುರ್ಜನರೊಳಗೂ ಇದ್ದಾನೆ, ನನಗೆ ಕಾಟ ಕೊಡುವ ಎಲ್ಲ ದುರ್ಜನರು ಯಾರಿದ್ದಾರೆ ಅವರೊಳಗಿದ್ದಾನೆ. ಅವರೊಳಗಿದ್ದು ಅವರಿಗೆ ಹೆದರಿಕೆ ಹುಟ್ಟಿಸಿ ಓಡಿಸ್ತಾನೆ. ಒಂದೇ ಉಪಾಸನೆ, ಒಂದೇ ಉಪಾಸನೆ. ನನಗೆ ಬೇಕಾದವರನ್ನ ಹತ್ತಿರ ಕರೀತಾನೆ, ಬೇಡದವರನ್ನ ದೂರ ಓಡಿಸ್ತಾನೆ, ನನಗೆ ಹಿಂಸೆ ಮಾಡುವವರನ್ನ ದೂರ ಓಡಿಸ್ತಾನೆ ಎಂಬ ಪ್ರಧಾನ ಮಂತ್ರ. ಇದಿಟ್ಟುಕೊಂಡ್ರೆ ಜೀವನದಲ್ಲಿ ಎಲ್ಲಾ ಪ್ರಾಬ್ಲಮ್ ಅದರೊಳಗೆ ಬಂತಲ್ಲ, ಎಲ್ಲಾ ಸಾಲ್ವ್ ಆಗುತ್ತೆ. ಹೇಳ್ತಾರೆ ಅನಂತಾತ್ಮ ಸಿರಿವಂತ ಅಂದ್ರೆ ಇಷ್ಟು ಜನ ಜೀವರಾಶಿಗಳನ್ನ ನೋಡಿಕೋಬೇಕಾದ್ರೆ ಅಷ್ಟು ಸಂಪತ್ತಿದೆಯಾ? ಹೌದು, ಸಿರಿವಂತ. ಇಡೀ ಜಗತ್ತಿನಲ್ಲಿ ಸಂಪತ್ತು ಅಂತ ಏನಿದೆ, ಲಕ್ಷ್ಮೀದೇವಿ ಅಭಿಮನ್ಯಮಾನವಾದ್ದು, ಅದಕ್ಕೆ ವಿಶೇಷವಾಗಿ ನಿಯಾಮಕನಾದವ ಸಿರಿವಂತ, ಬಲವಂತ, ಸ್ವತಂತ್ರ ಶಕ್ತಿ ಅವನೊಬ್ಬನೇ. ಆದ್ದರಿಂದ ಅವನ ಬಲವಂತ ಅಂತ ಕರೆದರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಹೇಳ್ತಾರೆ ಭಗವಂತ ಒಬ್ಬನೇ ಮಹಾಶಕ್ತಿ, ಅವನೇ ಎಲ್ಲ ಕಡೆ ನಿಂತು ಎಲ್ಲವನ್ನೂ ಮಾಡುತ್ತಾ ಇದ್ದಾನೆ. ತಾವಾಗಿ ಬ್ರಹ್ಮದೇವರ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಕೂಡ ಉಸಿರಾಡಲು ಸಮರ್ಥರು ಯಾರೂ ಇಲ್ಲ. ದೇವರಿಲ್ಲದಿದ್ರೆ ಭವದೂರ. ಭವದೂರ ಅಂದರೆ ಸಂಸಾರವನ್ನ ದೂರ ಮಾಡುವಂಥವ. ಭವದೊಳಗಿದ್ರೂ ಭವ ಇವನಿಗೆ ದೂರ. ಸಂಸಾರದಲ್ಲಿ ಜೀವರ ಜೊತೆಗೇನೆ ಇರ್ತಾನೆ. ಜೀವರಿಗೆ ಸಂಸಾರದ ಕಾಟ ಇರುತ್ತೆ, ಆದರೆ ಇವನಿಗೆ ಆ ಸಂಸಾರದ ಕಾಟ ಇರಲ್ಲ. ಭವದೂರ, ಅದಕ್ಕೆ ದೇವರನ್ನ ನಾವು ಭವದೂರ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಭವ ದೂರ ಆಗಿಬಿಡುತ್ತೆ. ಸಿರಿವಂತ ಗೊತ್ತು, ಒಳ್ಳೆ ಸಂಪತ್ತು ಬರುತ್ತೆ. ಯಾವ ಸಂಪತ್ತು ಬೇಕು ಅಂತ ದೇವ ಕೇಳಿದ. ಅಂದರೆ ಅವಾಗ ಹೇಳಿದ್ರು, ನಿನಗೆ ಯಾವ ಸಂಪತ್ತಿದೆಯಾ? ಬೇಕಾದಷ್ಟಿದೆ, ರತ್ನ, ವೈಢೂರ್ಯ, ಮಾಣಿಕ್ಯ ಎಲ್ಲ ಇದೆ, ಬೇಕಾ? ಅವಾಗ ಹೇಳಿದ್ರು, ದೇವರ ಸುತ್ತು ಈ ರಾಶಿ ಬಿದ್ದಿದ್ರು ಅದರಿಂದ ಅವನಿಗೆ ಉಪಯೋಗವಿಲ್ಲ, ಅದನ್ನು ತೃಣಕ್ಕೆ ಸಮಾನವಾಗಿ ಇಟ್ಟುಕೊಂಡಿರ್ತಾನೆ. ಸಂಪತ್ತು ಬೇಕಾದವರಿಗೆ ಕೊಡ್ತಾನೆ. ಈ ಚಿಂತನೆ ಮಾಡಿದರೆ ನಮಗೂ ಕೂಡ ಸಂಪತ್ತಿದ್ರೂ ಕೂಡ ಒಳಗಿನ ಸ್ವರೂಪ ದೇಹದ ಆನಂದ ಜ್ಞಾನಗಳೇ ನಿಜವಾದ ಸಂಪತ್ತು, ಮಿಕ್ಕದ್ಯಾವುದು ಅಲ್ಲ ಎಂಬ ಎಚ್ಚರ ಕೊಟ್ಟು ಸಂಪತ್ತು ಕೊಡುತ್ತಾನೆ ಭಗವಂತ. ಅದಿಲ್ಲದೆ ಸಂಪತ್ತು ಬಂತ, ಆ ಸಂಪತ್ತು ನಮ್ಮನ್ನು ಹಾಳು ಮಾಡುತ್ತೆ. ಆ ಸಂಪತ್ತು ಹಾಳು ಮಾಡುತ್ತೆ ಅಲ್ಲ, ಸಂಪತ್ತು ನಮ್ಮನ್ನು ಹೇಗೆ ಹಾಳು ಮಾಡುತ್ತೆ ಅಂದರೆ, ಸುಖ ದೇವರು ಕೊಡ್ತಾ ಇದ್ದಾನೆ ಎಂಬ ಎಚ್ಚರ ಹೋಗಿ ಸಂಪತ್ತೇ ಕೊಡುತ್ತೆ ಎಂಬ ತಪ್ಪು ತಿಳುವಳಿಕೆ ಬಂದರೆ ಹಾಳಾಗ್ತೀವಲ್ಲ. ಅದಕ್ಕೆ ಸಿರಿವಂತ ಬಲವಂತ, ದೇವರನ್ನ ಬಲವಂತ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ವಿಶೇಷವಾದಂಥ ಬಲ ಬರುತ್ತೆ. ಅಂದರೆ ಅವನೇ ಬಲ ಬರುತ್ತೆ ಅಂದರೆ ಎಲ್ಲಿಂದ ಬರೋದಿಲ್ಲ, ನಮ್ಮೊಳಗಿದ್ದು ತಾನೇ ನಮ್ಮ ಇಂದ್ರಿಯಗಳ ಚಟುವಟಿಕೆ, ದೇಹದ ಚಟುವಟಿಕೆ ಮಾಡಿಸಲಿಕ್ಕೆ ತಾನೇ ಶಕ್ತಿ ಪ್ರಕಟ ಮಾಡುತ್ತಾನೆ. ಆ ಶಕ್ತಿ ಪ್ರಕಟ ಮಾಡುವುದು ಈಗ ಚೂರೇ ಇದೆ. ಅವನನ್ನ ಬಲವಂತ ಅಂತ ಚಿಂತನೆ ಮಾಡಿದರೆ ನಮ್ಮೊಳಗಿರುವ ದೇವ ನಮ್ಮೊಳಗೆ ಪ್ರಕಟ ಮಾಡುವ ಶಕ್ತಿ ಜಾಸ್ತಿ ಮಾಡುತ್ತಾನೆ. ಅದನ್ನೇ ದೇವರನ್ನ ಬಲವಂತ ಅಂತ ಚಿಂತನೆ ಮಾಡುವುದು ರಹಸ್ಯ. ದೇವರನ್ನ ಬಲಯಿದ್ದವ ಬಲಯಿದ್ದವ ಅಂದರೆ ನಮಗೆ ಬಲ ಬರುತ್ತೆ ಅಂತ ಅರ್ಥ. ಎಲ್ಲಿಂದ ಬರುತ್ತೆ ಅಂತ ಅಂದರೆ, ನಮ್ಮೊಳಗೆ ಬಲ ಇತ್ತು ಅದು ಬರುತ್ತೋ, ಅಥವಾ ದೇವರು ತನ್ನ ಬಲ ಕೊಡುತ್ತಾನೆ. ದೇವರ ಬಲ ದೇವರು ಒಂದೇ, ಅದು ಕೊಡೋ ಪ್ರಶಕ್ತಿ ಇಲ್ಲ. ನಮ್ಮೊಳಗೆ ಬಲ ಇದ್ದಿದ್ರೆ ಅದು ಕೆಲಸ ಮಾಡ್ತಿತ್ತು, ಅದು ಇಲ್ಲ. ಹಾಗಾದರೆ ಬಲ ಕೊಡೋದು ಹೆಚ್ಚಿಗೆ ಅಂದರೆ ಹೇಳುತ್ತಾರೆ, ನಮ್ಮೊಳಗೆ ದೇವ ಈಗ ಇದ್ದುಕೊಂಡು ಶಕ್ತಿಯನ್ನು ತಾನೇ ಪ್ರಕಟ ಮಾಡಿ ನಮ್ಮ ಕಾರ್ಯ ಮಾಡಿಸ್ತಾ ಇದ್ದಾನೆ. ಆದರೆ ನಮ್ಮಿಂದ ಸಾಧನೆ ಎಂಬ ಕಾರ್ಯ ಆಗಲಿಕ್ಕೆ ದೇವ ಈಗ ನಮ್ಮ ಮೂಲಕ ಪ್ರಕಟ ಮಾಡುವ ಶಕ್ತಿ ಬಹಳ ಸ್ವಲ್ಪ ಮಾಡುತ್ತಾ ಇದ್ದಾನೆ, ಸಾಕಾಗ್ತಾ ಇಲ್ಲ. ದೇವರನ್ನು ನಾವು ಬಲವಂತ ಬಲವಂತ ಅಂತ ಚಿಂತನೆ ಮಾಡಿದರೆ ದೇವ ನಮ್ಮೊಳಗೆ ತಾನು ತೋರುವ ಶಕ್ತಿ ಜಾಸ್ತಿ ತೋರುತ್ತಾನೆ ಅಷ್ಟೇ. ನಮಗೆ ಎಲ್ಲಿದ್ದೋ ಬೇರೆ ಬಲ ಬಂದು ಬಿಡುತ್ತೆ ಅಂತ ತಪ್ಪು ತಿಳುವಳಿಕೆ ಬೇಡ. ಭವನುತ ಇಷ್ಟೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದರೆ, ರುದ್ರದೇವರ ಅವತಾರಗಳಾಗಿರತಕ್ಕಂಥ ಶುಕಾಚಾರ್ಯರು ಭಾಗವತದಲ್ಲೇ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಭವನುತ ರುದ್ರದೇವರಿಂದ ಯಾವಾಗೂ ಸ್ತೋತ್ರಕ್ಕೆ ಪಾತ್ರನಾದವ. ನೋಡಿ, ಗರುಡ ಶೇಷ ರುದ್ರರು ಅಪರೂಪದ ಮಹಾಮಹಿಮರು. ಅವರ ಚಿಂತನೆ ಮಾಡುವುದೇ ನಮಗೆ ಸಂಸಾರ ದೂರ ಆಗಿಬಿಡುತ್ತೆ. ಗರುಡದೇವರ ನೋಡಿ, ಎಲ್ಲ ಋಷಿಮುನಿಗಳು ದೇವತೆಗಳು ಎಲ್ಲರೂ ಕೂಡ ಗರುಡದೇವರಿಗಿಂತ ಕಡಿಮೆಯಾದವರು, ಗರುಡ ಶೇಷ ರುದ್ರರಿಗಿಂತ ಕಡಿಮೆಯಾದವರೆಲ್ಲ ದೂರದಿಂದಲೇನೆ ದೇವರ ದರ್ಶನ, ದೂರದಿಂದಲೇನೆ ದೇವರ ದರ್ಶನ, ಆ ದರ್ಶನದಿಂದಲೇನೆ ಆನಂದದಿಂದ ಇರ್ತಾರೆ, ಸದಾ ಆನಂದ ಇರ್ತಾರೆ. ದೇವರ ದರ್ಶನ ಯಾವಾಗುತ್ತಾ? ಯಾವಾಗೂ ಆಗಲ್ಲ ಅವರಿಗೆ, ಯಾವಾಗೂ ಆಗಲ್ಲ. ಆವಾಗವಾಗವಾಗ ಅವರವರ ಯೋಗ್ಯತಾ ತಪಸ್ಸಿಗೆ ತಕ್ಕಂತೆ ದೇವ ಕೊಡತಾ ಇರುತ್ತಾನೆ. ಆದರೆ ಗರುಡ ದೇವರ ಸ್ಥಿತಿ ನೋಡಿ, ಸದಾ ದೇವರನ್ನ ಹೊತ್ತೇ ತಿರುಗ್ತಾ ಇರುತ್ತಾರೆ. ದೇವರ ಸ್ಪರ್ಶ ಅವರ ಅಂಗಕ್ಕೆ ಆಗ್ತಾ ಇರಬೇಕಾದ್ರೆ ಅದೆಷ್ಟು ಪುಣ್ಯವಂತರು. ದೇವರ ದರ್ಶನದಿಂದಲೇ ಆನಂದ ಆಗಬೇಕಾದರೆ ದೇವರ ಸ್ಪರ್ಶದಿಂದ ಎಷ್ಟು ಇನ್ನು ಮೈ ನವಿರೆದ್ದು ಆನಂದ ಪಡತಾ ಇರುತ್ತಾರೆ. ಅವರ ಚಿತ್ರವಾದ ಸ್ಥಿತಿಯನ್ನು ಹೇಳುತ್ತಾರೆ. ನಾವೆಂದು ಕೂಡ ದೇವರವರೆಗೂ ಚಿಂತನೆ ಹೋಗುತ್ತೆ ನಮ್ಮದು, ಲಕ್ಷ್ಮೀದೇವಿ ವಾಯುದೇವರ ಪರ್ಯಂತ ಬರ್ತೀವಿ, ಅಲ್ಲಿಂದ ಡೈಲ್ಯೂಟ್ ಆಗಿಬಿಡುತ್ತೆ. ಏನು ಮಿಕ್ಕವರನ್ನ ಹಿಡಿಸ್ಕೊಳ್ಳೋದೇ ಇಲ್ಲ. ದೇವರ ಪೆಟ್ಟಿಗೆಯಲ್ಲಿ ಇದ್ರೆ ಪೆಟ್ಟಿಗೆಯಲ್ಲಿ ಇದ್ದದ್ದಕ್ಕೆ ಗರುಡ ಶೇಷ ರುದ್ರಾದಿಗಳು. ಯಾವಾಗ ಪೆಟ್ಟಿಗೆ ತೆಗೆದು ಇಟ್ಟಾಗ ಒಂದಿಷ್ಟು ತಲೆ ಮೇಲೆ ನೀರು ಹಾಕಿ ಬಿಟ್ಟುಬಿಟ್ರೆ ನಂತರ ತೀರ್ಥ ಕೊಡ್ಲಿಕ್ಕೆ ಅವರ ಮೇಲೆ ಹಾಕಿ ಗೋವಿಂದ ಅಂತಂತೆ ಅಷ್ಟೇ ಹೊರತು ಅವರ ಚಿಂತನೆ ಏನು ಏನಿರಲ್ಲ. ಅದಕ್ಕೆ ಹೇಳುತ್ತಾರೆ ಆ ಗರುಡ ದೇವರು ಸದಾ ಭಗವಂತನನ್ನ ಹೊತ್ತು ಅವರ ಮುಖ ಮುಂದಕ್ಕೆ ಇರಬೇಕಲ್ಲ. ದೇವರ ಮೇಲೆ ಕೂತಿದ್ರೆ ಮುಖ ಮುಂದಕ್ಕಿಟ್ಟುಕೊಂಡು ದೇವರನ್ನು ನೋಡೋದು ಹೇಗೆ ಅಂದಾಗ ಅವರ ಎರಡೂ ಕೈಗಳಲ್ಲಿ ದೇವರ ಪಾದಗಳಿವೆ. ಅವರು ಅಯ್ಯೋ ದೇವರನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ಪರ್ಶ ಆಗ್ತಾ ಇದೆ, ಅವನನ್ನೇ ನೋಡಬೇಕು ಅಂತ ಚಿಂತೆ. ಅವರಿಗೆಲ್ಲಾ ಕಡೆ ದೇವರನ್ನ ನೋಡೋರೆ, ಆದರೆ ಆತನ ರೂಪ ನೋಡಬೇಕು ಅಂದಾಗ ತನ್ನ ದೇವರ ಪಾದದ 10 ನಖಗಳಿದ್ದರೆ, ಉಗುರುಗಳಿದ್ದರೆ, ಅದು ಕನ್ನಡಿಯಂತೆ ಹೊಳೆಯುತ್ತಾ ಇದ್ರೆ ಅದರಲ್ಲೇ ದೇವರ ಮುಖವನ್ನು ನೋಡುತ್ತಾ ಹೋಗ್ತಾ ಇರ್ತಾರೆ. ಸದಾ ದೇವರಲ್ಲೇ ನೋಟ, ದೇವರಲ್ಲೇ ಸ್ಪರ್ಶ, ಹಾಗೆ ಮನಸ್ಸು ದೇವರಲ್ಲೇ, ಮಾತು ದೇವರಲ್ಲೇ. ವೇದಾಭಿಮಾನಿಗಳು ಸದಾ ವೇದ ಉಚ್ಚಾರ ಮಾಡುತ್ತಾ ಇರ್ತಾರೆ. ಇಂಥವರು ಯಾರು? ನಮ್ಮ ಗುರುಗಳು. ಹಾಗೆ ಶೇಷದೇವರು ಹಾಗೆ ಸದಾ ದೇವರನ್ನು ಹೊತ್ತಿರ್ತಾರೆ. 2000 ಕಣ್ಣಿಂದ ನೋಡ್ತಾ ಇರ್ತಾರೆ, ಇನ್ನೂ ತೃಪ್ತಿ ಆಗಲ್ಲ ದೇವರನ್ನ. 2000 ಕಣ್ಣಿಂದ ನೋಡಿದ್ರು ಕೂಡ ಅವ್ರು ತೃಪ್ತಿ ಆಗ್ತಾ ಇಲ್ಲಂತೆ. ಇನ್ನ ಹೇಳುತ್ತಾರೆ ದೇವರನ್ನ 2000 ನಾಲಿಗೆಯಿಂದ ಹೊಗಳತಾ ಇರ್ತಾರೆ, ಮನಸ್ಸು ದೇವರಲ್ಲೇ ಇಟ್ಟಿರ್ತಾರೆ, ಇನ್ನಾ ತೃಪ್ತಿ ಆಗಿಲ್ಲ, ಹಾಗೇ ಇದ್ದಾರೆ. ಇವರು ನಮ್ಮ ಗುರುಗಳು. ಹಾಗೆ ಸದಾ ಏಕಾಂತದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿರುವ ಸಕಲ ಜಡಚೇತನಗಳಲ್ಲಿ ವ್ಯಾಪಿಸಿ ತಮ್ಮ ತತ್ವ ಎಷ್ಟರ ಪರ್ಯಂತ ವ್ಯಾಪ್ತಿ ಇದೋ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ವಿಶೇಷ ಹತ್ತಿರವಿದ್ದು ಉಪಾಸನೆ ಮಾಡುವ ತಾಕತ್ತು ರುದ್ರದೇವರದ್ದು. ಅಂಥ ಭಗವಂತನ ಸದಾ ಚಿಂತನೆ ಮಾಡತಕ್ಕಂಥವ್ರು. ಅದಕ್ಕೆ ಗರುಡ ಶೇಷ ರುದ್ರರು ಅಂದ್ರೆ ಮಿಕ್ಕ ದೇವತೆಗಳಿಗೂ ಇವರಿಗೂ ಬಹಳ ಅಂತರ. ಎಷ್ಟು ಅಂತರ! ಮಿಕ್ಕ ದೇವತೆಗಳಿಗೆಲ್ಲ ಟಾಪ್ಮೋಸ್ಟ್ ಪಿಚ್ ಯಾರಪ್ಪ ಅಂತ ಹೇಳಿದ್ರೆ ಯಾರು? ಇಂದ್ರದೇವರು. ಇಂದ್ರದೇವರಿಂದ ಒಂದು ವರ್ಗ ಮೇಲೆ ಷಣ್ಮಹಿಷಿಯರು, ಅದ ಮೇಲೆ ಸೌಪರ್ಣಿ, ವಾರುಣಿ, ಗಿರಿಜಾ, ಷಣ್ಮಹಿಷಿಯರು, ರುದ್ರಾದ ದೇವತೆಗಳು, ಇವರೆಲ್ಲ ಒಂದು ಗುಂಪಿಗೆ ಬರ್ತಾರೆ. ಅವರು ಅವರೆಲ್ಲ ಕೂಡ ಇವರಿಂದ ಬಹಳ ಎತ್ತರದವರು. ಎಷ್ಟು ಎತ್ತರ ಅಯ್ಯ ಅಂದ್ರೆ ಮಧ್ವರಾಯರೇ ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ, ಗರುಡ ದೇವರ ತಾಕತ್ತೆಷ್ಟಯ್ಯ ಅಂದ್ರೆ ಶಕ್ರಮುಖ ದೇವ ಗಣೈ ಅಚಿಂತ್ಯಂ. ಇಂದ್ರಾದಿ ದೇವತಾ ಗಣಕ್ಕೆ ಗರುಡ ದೇವರ ತಾಕತ್ತೆಷ್ಟು ಅಂತ ಅಂದಾಜು ಮಾಡಲಿಕ್ಕೂ ಆಗಲ್ಲಂತೆ. ಅಂಥ ತಾಕತ್ತು ಯಾರು? ಗರುಡ ದೇವರದ್ದು. ಇಂದ್ರದೇವರು ಅಮೃತ ಕಲಶವನ್ನು ತಗೊಂಡು ಹೋಗ್ಲಿಕ್ಕೆ ಬಂದಂತಹ ಗರುಡ ದೇವರ ಜೊತೆಗೆ ಯುದ್ಧ ಮಾಡುತ್ತಾರೆ. ಎಲ್ಲರೂ ಯುದ್ಧ ಮಾಡಿದರೆ ಹೇಗಿತ್ತಪ್ಪ ಅವರವರ ಅಸ್ತ್ರಗಳು ಎಂಥವು? ಒಬ್ಬೊಬ್ಬರು ಬಿಟ್ಟ ಅಸ್ತ್ರ ಲೋಕವನ್ನೇ ಕಂಪನ ಮಾಡಿಬಿಡುತ್ತೆ. ಅಂಥ ಎಲ್ಲರ ಅಸ್ತ್ರಗಳು ಅವರ ಮೇಲೆ ಹೇಗಿತ್ತು ಅಂದ್ರೆ ನಮ್ಮ ಮೇಲೆ ಈ ಕಡ್ಡಿ ಪೆಟ್ಟಿಗೆ ಇರುತ್ತೆ, ಬೆಂಕಿ ಪೆಟ್ಟಿಗೆ, ಆ ಒಂದೊಂದು ಕಡ್ಡಿಯನ್ನು ತೆಗೆದು ನಮ್ಮ ಮೇಲೆ ಬಲದಿಂದ ಹಾಕಿದ್ರೆ ಏನಾದಾಗತ್ತೆ? ನಮಗೆ ಏನೂ ಆಗಲ್ಲ. ಆ ಥರ ಆಯಿತಂತೆ. ಕೊನೆಗೆ ವಜ್ರಾಯುಧ ಹಾಕಿದರೆ ತಾಕಿ ಬಿತ್ತಷ್ಟೇ, ಅವರಿಗೇನೂ ಆಗಲಿಲ್ಲ. ನೋಡಿದ್ರಂತೆ ಅಯ್ಯೋ ದೇವರ ಸನ್ನಿಧಾನ ಇದೆ, ಎಲ್ಲಾ ಪದಾರ್ಥದಲ್ಲೂ ದೇವರ ಸನ್ನಿಧಾನ ಇದೆ, ಅವರು ಪ್ರಯೋಗ ಮಾಡಿದ ಎಲ್ಲಾ ಅಸ್ತ್ರಗಳಲ್ಲೂ ದೇವರ ಸನ್ನಿಧಾನ ಇದೆ, ಇಲ್ಲಿ ವಿಶೇಷ ದೇವರ ಸನ್ನಿಧಾನ ಇದೆ, ಗೌರವ ಕೊಡಬೇಕು ಅಂತ ತಾವೇ ಒಂದು ಗರಿಯನ್ನ ಬಿಟ್ರಂತೆ. ಹೇಳಿದ್ರು ಇಂದ್ರನಿಗೆ, ಏ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿದ್ದೀಯ, ಸ್ವಲ್ಪ ಹೇಳಿ ಮಾಡಬಾರ್ದೆ ಅಂತ ಹೇಳಿ, ಹಾ ನೋಡು ಅದಕ್ಕಾಗಿ ಒಂದು ಗೌರವ ಕೊಡ್ತಾ, ನನಗೇನು ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ವಜ್ರಾಯುಧದಲ್ಲಿ ದೇವರ ಸನ್ನಿಧಾನ ಎಷ್ಟಿದೋ ಅದಕ್ಕೆ ಅನಂತಪಟ್ಟು ಸನ್ನಿಧಾನ ನನ್ನ ಗರಿಗಳಲ್ಲೇ ಕೂತಿದೆ, ಅದಕ್ಕೆ ಅದು ನನ್ನ ಏನು ಮಾಡಲಿಲ್ಲ, ದೇವರ ಸನ್ನಿಧಾನ ಜಾಸ್ತಿ ಅಲ್ಲಿ. ಇಂಥ ಮಹಾನುಭಾವರು. ಅದಕ್ಕೆ ಭವನುತ ರುದ್ರದೇವರಿಂದ ವಿಶೇಷವಾಗಿ ಸ್ತೋತ್ರಕ್ಕೆ ಪಾತ್ರನಾದವ. ದುರುಳ ಮರ್ದನ, ಅದಕ್ಕೆ ರುದ್ರದೇವರು ಹೇಗೆ ಸ್ತೋತ್ರ ಮಾಡ್ತಾರೆ ದೇವರನ್ನ, ಅದನ್ನು ತೋರಿಕೊಟ್ರು. ಪುತ್ರೇದು ತನ್ಮಯತೆಯ ಕರವೋಪಿ ನೇದುಹು ತಮ್ ಸರ್ವಭೂತ ಹೃದಯ ಮುನಿಮಾನ ತಸ್ಮಿ ಅಂತ. ಅಂದ್ರೆ ಸರ್ವತ್ರ ವ್ಯಾಪ್ತರಾಗಿರ್ತಾರೆ, ಎಲ್ಲ ಕಡೆ ಇದ್ದುಕೊಂಡು ದೇವರ ಚಿಂತನೆ ಮಾಡುತ್ತಾರೆ ಅಂತ ರುದ್ರದೇವರ ಚಿಂತನೆ ಮಾಡಿದರೆ ನಮಗೂ ಕೂಡ ಸರ್ವತ್ರ ಭಗವಂತನನ್ನ ಉಪಾಸನೆ ಮಾಡಲಿಕ್ಕೆ ನಮ್ಮ ಯೋಗ್ಯತೆ ಇಲ್ಲ, ಸ್ಮರಣೆ ಆದಷ್ಟು ಬರ್ತಾ ಬರುತ್ತೆ. ದುರುಳ ಮರ್ದನ, ದುರುಳರು, ಯಾರು ದುಷ್ಟರಾದ ಜನ ಅವರನ್ನ ಸಂಹಾರ ಮಾಡತಕ್ಕಂಥವ. ಎಲ್ಲಿರ್ತಾರವರು? ಎಲ್ಲೋ ಇಲ್ಲ, ನಮ್ಮೊಳಗೆ ಕೂತಿದ್ದಾರೆ. 24 ತತ್ವಗಳಿಗೆ ಅಭಿಮಾನಿಗಳಾಗಿ ಬಂದಿದ್ದಾರೆ ದೈತ್ಯರು. ಆ ದೈತ್ಯರನ್ನ ಮರ್ದನ ಅಂದ್ರೆ ಅವರನ್ನ ಪೂರ್ಣವಾಗಿ ನಾಶ ಮಾಡತಕ್ಕಂಥವ. ಅಲ್ಲ, ಜೀವರಿಗೆ ನಾಶ ಇಲ್ಲಲ್ಲ. ಇಲ್ಲ, ಮತ್ತೆ ನಮ್ಮೊಳಗೆ ತತ್ವಗಳಲ್ಲಿ ಪ್ರವೇಶ ಮಾಡಿದ ತತ್ವಾಭಿಮಾನಿ ದೈತ್ಯರಿಗೆ ಹೊರಗೆ ಬರಲಿಕ್ಕಿಲ್ಲ, ದೇವರು ಓಡಿಸಲ್ಲ, ಅಲ್ಲೇ ಇಟ್ಟಿರ್ತಾನೆ. ಹೇಗಿರ್ತಾರವರು ಅಂದ್ರೆ ವಿಜಯದಾಸರ ಅನುಭವದ ಮಾತು ಹೇಳ್ತಾರೆ. ಗದ ಗದನೆ ನಡಗುತ್ತಲಿಪ್ಪರು, ಬಿದ್ದಿರ್ತಾರಂತೆ ಹೆದರ್ಕೊಂಡು. ಭಗವಂತ ತತ್ವಾಭಿಮಾನಿ ದೇವತೆಗಳ ಮೂಲಕ ದೈತ್ಯರನ್ನ ಹೇಗೆ ಹೆದರಿಸ್ತಾನೆ? ಸಾಧನ ಮಾಡುವ ಜೀವರಾಶಿಗಳ ಒಳಗೆ ತೊಂದರೆ ಕೊಡುವ ತತ್ವಾಭಿಮಾನಿ ದೈತ್ಯರನ್ನ ಹೇಗೆ ಮರ್ದನ, ಅವ್ರನ್ನ ಚಟ್ನಿ ಹೇಗ್ ಮಾಡ್ತಾನೆ ಅಂದ್ರೆ ಅದನ್ನ ವೃಷಭ ಸೂತ್ರದಲ್ಲಿ ಹೇಳುತ್ತಾರೆ. ಚಪ್ಪಲಿ ಹಾಕಿ ಆ ಚಪ್ಪಲಿಯಿಂದ ಚೆನ್ನಾಗಿ ಮೆಟ್ಟತಾ ಇದ್ರೆ ಅದರ ಕೆಳಗೆ ಸಿಕ್ಕಿಕೊಂಡ ಕಪ್ಪೆಗಳಂತೆ ಒದರ್ತಾ ಮಂಡೂಕ. ಆ ಕಿರಿಚಾಡುವಂತ ಆ ಮಂಡೂಕದಂತೆ ಇರ್ತಾರೆ ಈ ದೈತ್ಯರೆಲ್ಲ. ಗದ ಗದ ನಡಕ್ತಾ ಇರ್ತಾರೆ, ಹಾಗೆ ಮಾಡಿಬಿಡ್ತಾನೆ. ಇವಾಗ ಹಾಗಿಲ್ಲ ನೋಡಿ, ಅವರದ್ದೇ ಪ್ರಾಬಲ್ಯ ಜಾಸ್ತಿ ಆಗಿದೆ ನಮ್ಮಲ್ಲಿ. ಹಾಗಾದ್ರೆ ದೇವರನ್ನ, ನಮ್ಮ ಬಿಂಬಮೂರ್ತಿಯನ್ನ ದುರುಳ ಮರ್ದನ ಅಂತ ಚಿಂತನೆ ಮಾಡಿದರೆ ಅವರೆಲ್ಲರ ಪರಿಸ್ಥಿತಿ ಹಾಗೆ ತಂದು ನಮ್ಮ ಸಾಧನೆ ಚೆನ್ನಾಗಿ ಮಾಡಿಸ್ತಾನೆ. ದಿವ್ಯ ಗೋವರ್ಧನ ಅದಕ್ಕೆ ಹೇಳುತ್ತಾರೆ, ಗೋವರ್ಧನ ಅಂತ ಹೇಳಬಹುದಾಗಿತ್ತು. ಹೇಳ್ತಾರೆ ದಿವ್ಯ ಗೋವರ್ಧನ ಧರಣ, ಗೋವರ್ಧನವನ್ನ ಧರಣ ಧಾರಣ ಮಾಡಿದವ ಅಂತ ಹೇಳ್ತಾ ಇದ್ದಾರೆ. ದಿವ್ಯ ಗೋವರ್ಧನ ಅಂದ್ರು ಯಾಕೆ ಗೋವರ್ಧನ ಪರ್ವತ ಅಂದ್ರೆ ಎಂಥದ್ದು ಅಂದ್ರೆ ದೇವತೆಗಳೆಲ್ಲ ಸಂಚಾರ ಮಾಡುವಂಥ ವಿಶೇಷ ಪರ್ವತ ಗೋವರ್ಧನ ಪರ್ವತ. ಅದರ ವರ್ಣನೆ ಹರಿವಂಶದಲ್ಲಿ ಚೆನ್ನಾಗಿ ಬರುತ್ತೆ. ದೇವತೆಗಳು, ಕಿಂಪುರುಷರು, ಕಿನ್ನರರು, ಸಿದ್ಧರು, ಸಾಧ್ಯರು ಎಲ್ಲರೂ ತಿರುಗಾಡುವ ದಿವ್ಯ ಭೂಮಿ ಅಂದರೆ ಗೋವರ್ಧನ ಪರ್ವತ. ಅದನ್ನು ಹೇಳುತ್ತಾರೆ, ಗೋವರ್ಧನ ಪರ್ವತ ಎತ್ತೋದು ಅಂದ್ರೆ ಒಂದು ಕಲ್ಲೆತ್ತಿದಂತೆ ಅಲ್ಲ, ಆ ಪರ್ವತ ಎತ್ತಿ ಈಗ ಪರ್ವತ ಬಹಳ ಒಳಕ್ಕೆ ಹೋಗಿಬಿಟ್ಟಿದೆ, ಬಹಳ ಒಳಕ್ಕೆ ಹೋಗಿದೆ. ಆಗ ಪರ್ವತ ಬಹಳ ಹೊರಗಿತ್ತು. ಎಷ್ಟಿತ್ತಯ್ಯ ಅಂದರೆ ಕೃಷ್ಣ ಪರ್ವತವನ್ನ ಮಧ್ಯದಲ್ಲಿ ಕಿರು ಬೆರಳಿಂದ ಹೊತ್ತಿದ್ರೆ ಆ ಬೆರಳಿಂದ ಪರ್ವತದ ಅಂಚಿನ ತುದಿವರೆಗೂ, ಡಯಾಮೀಟರ್ ಅಂತ ಹೇಳ್ತೀರ, ರೇಡಿಯಸ್ ಅಂತ ಹೇಳಬೇಕು, ಡಯಾಮೀಟರ್ ಇಂದ ಫುಲ್ ಇಡೀ ಪರ್ವತದ ಇಡೀ ಒಂದು ಮೂಲೆಯಿಂದ ಒಂದು ಮೂಲೆಗೆ ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಎಷ್ಟು ಅಂದ್ರೆ 50 ಯೋಜನ. 50 ಯೋಜನ ಇತ್ತು ಅಂದ್ರೆ, 50 ಯೋಜನ ಅಂದ್ರೆ ಒಂದು ಸಲ ಮಳೆ ಬೀಳ್ತಾ ಇದೆಯಾ ಇಲ್ಲ ನೋಡಿಕೊಂಡು ಬನ್ನಿ ಅಂದ್ರೆ ಅವರು ಓಡ್ತಾ ಬರಬೇಕಾಗಿತ್ತು. ಯಾರೋ ಎಲ್ಲ ಗೋಪಾಲಕರು ಓಡಿ ಬಂದು ನೋಡಬೇಕಾಗಿತ್ತು, ಬಹಳ ದೂರ. 1 ಯೋಜನ ಅಂದ್ರೆ 12 ಮೈಲಿ, ಕಿಲೋಮೀಟರ್ ಅಲ್ಲ, 12 ಅಂತಾರೆ ಕಲ್ಲ. ಆ ಲೆಕ್ಕಗಳಲ್ಲಿ ಚೂರು ವ್ಯತ್ಯಾಸಗಳು ಇರ್ಲಿ ಬಿಡಿ, ನಾವು 12 ತಗೊಂಬೋಣ. ಅದಕ್ಕೇನಂತೆ 50 × 12 ಎಷ್ಟಾಯ್ತು? 600 ಮೈಲಿ ದೂರ. ಏನು ಬರೇ ರೇಡಿಯಸ್ ಅಪ್ಪ, ಅಷ್ಟಿದ್ರೆ ಎಷ್ಟಿರ್ಬೇಕ ಪರ್ವತ? ಎಂಥ ದೊಡ್ಡ ಪರ್ವತ. ಆ ಪರ್ವತವನ್ನ ಒಬ್ಬನೇ ಹಿಡಿದು ನಿಂತ, ಕಿರು ಬೆರಳಲ್ಲಿ ಹಿಡಿದು ನಿಂತ. ನಿಂತಂತ ಸ್ವಾಮಿ ಹೇಳ್ತಾರೆ, ಕಂಬದಂತೆ ನಿಂತ. ಕೆಳಗೆ ಸೇರಿದವರು ಸೇರಿದ್ರು, ಎಲ್ಲರೂ ಸೇರಿದ್ರು. ಸೇರಿದ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ, ಬಿಟ್ಟರೆ ಗತಿಯೇನು ಅಂತ, ಜಾರಿದರೆ ಗತಿಯೇನು ಅಂತ ಸಂಶಯವೂ ಬರಲಿಲ್ಲಂತೆ. ಅದಕ್ಕೆ ಹೇಳ್ತಾರೆ, ಗೋವರ್ಧನ ಧನ ಉದ್ಧಾರ ಮಾಡಿದ ಅಂತ ಹೇಳಿದರೆ ಏನು ಪರ್ವತ ಹಿಡಿದು ನಿಂತ ಅಂತ ಚಿಂತನೆ ಅಲ್ಲ. ಪರ್ವತ ಹಿಡಿದು ನಿಂತದ್ದು ಮಾತ್ರ ಅಲ್ಲ, ಪರ್ವತದ ಕೆಳಗೆ ರಕ್ಷಣೆಗೆ ಯಾರು ಬಂದರೂ ಅವರಿಗೆ ಸಂಶಯವೇ ಇಲ್ಲದೆ ಮಾಡಿದ ಇವ. ಅವರಿಗೆ ಸಂಶಯವೇ ಬರಲಿಲ್ಲ ಅಂದರೆ ಅವರಾಗಿ ಸಂಶಯ ಕಳ್ಕೊಂಡ್ರೋ ದೇವರಾಗಿ ತೆಗೆದದ್ದು? ದೇವರೇ ಅವರೊಳಗಿದ್ದು ಸಂಶಯ ತೆಗೆದದ್ದು. ಹಾಗಾದರೆ ಈಗ ದೇವರು ನಮ್ಮ ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ರಕ್ಷಣೆ ಮಾಡುತ್ತಾನೆ ಇದ್ದಾನೆ. ರಕ್ಷಣೆ ಮಾಡುತ್ತಾ ಇದ್ದಾನೆ, ಅವನಿದ್ರೆ ಸಾಕು ಎಂಬ ನಂಬಿಕೆ ನಮಗೆ ಕೊಡಬೇಕು. ನಮಗೆ ನಂಬಿಕೆ ಕೊಡಬೇಕು, ರಕ್ಷಣೆ ಮಾಡಬೇಕು, ಎರಡು ಸೇರಿದರೆ ಆನಂದ ಆಗುತ್ತೆ. ಅಷ್ಟು ರಹಸ್ಯವನ್ನ ಹೇಳ್ತಾ ಇದ್ದಾರೆ. ಗೋವರ್ಧನ ಧರಣ ಅಂದರೆ ಅವರಿಗೆ ಬಂದ ತೊಂದರೆಯನ್ನ ಗೋವರ್ಧನ ಪರ್ವತವನ್ನು ಎತ್ತಿ ರಕ್ಷಣೆ ಮಾಡಿ, ಅಂದರೆ ನಮಗೂ ಕೂಡ ಸಂಸಾರದಲ್ಲಿ ಬರುವಂತಹ ನಾನಾ ತೊಂದರೆಗಳನ್ನ ತಾನೇ ದಿವ್ಯ ಗೋವರ್ಧನ ಪರ್ವತ ನೋಡಿ ಚೆನ್ನಾಗಿದೆ. ಅಲ್ಲಿ ಬೆಟ್ಟ ಎತ್ತಿದ, ಕಲ್ಲಿನ ಬೆಟ್ಟ. ಮತ್ತೆ ನಮ್ಮ ಸಂಸಾರದಲ್ಲಿ ಬರುವಂತಹ ತೊಂದರೆಗಳಿಗೆ ಅವನು ಯಾವ ಬೆಟ್ಟ ಎತ್ತಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ? ಹೋಗ್ತಾನೆ, ಅದು ಬೇಕು. ಇವನು ಬೆಟ್ಟ ಇದೆ, ಇಲ್ಲಿ ಬೆಟ್ಟ ಎತ್ತ, ಏನ್ ಯಾವ ಬೆಟ್ಟ ಎತ್ತಾನಪ್ಪ? ನಮ್ ಬೆಟ್ಟ ಎತ್ತಿದ್ರೆ ನಮ್ಗೇನು ಉಪಯೋಗ? ನಮ್ಮ ಪಾಂಡ ಮನೆಗಿದ್ದೀವಿ, ನಮ್ ಬರೋ ತೊಂದರೆಗಳೇ ಬೇರೆ. ಅಲ್ಲಿ ಬಂದು ತೊಂದರೆ ಬೇರೆ, ಅದು ಮಳೆ ಬರ್ತಾ ಇತ್ತು, ಅದಕ್ಕೆ ಅವ್ರು ಶೆಲ್ಟರ್ ಬೇಕಾಗಿತ್ತು, ಅದಕ್ಕೆ ಬೆಟ್ಟ ಎತ್ತಿದ. ಮತ್ತೆ ನಮಗೆ ಬರುವ ಮಳೆ ಯಾವುದು ಅಂದ್ರೆ ದೇವರಿಂದ ದೂರ ಮಾಡುವ ಮನಸ್ಸಿನ ಆಲೋಚನೆಗಳ ಸುರಿಮಳೆಯೇ ನಮ್ಮನ್ನ ಕೊಚ್ಚಿ ಹಾಕ್ತಾ ಇದೆ. ಮನಸ್ಸಿನಿಂದ ಬೆಳಗ್ಗಿನಿಂದ ದೇವರ ಚಿಂತನೆ ಮಾಡಬೇಕು ಅಂತ ಹೊರಟ್ರೆ ಅದು ಇನ್ನೊಂದು ಮತ್ತೊಂದು 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 ನಮ್ಮನ್ನ ಸೆಳೆದು ಸೆಳೆದು ನೀರಲ್ಲಿ ಕೊಚ್ಚಿಕೊಂಡು ಅವನು ಹೇಗೆ ಹೋಗ್ತಾನೋ ಹಾಗೆ ಹೋಗ್ತಾ ಇರ್ತೇವೆ. ದೇವರ ನೆನೆಯಬೇಕೆಂಬುದೂ ನೆನಪಿರಲ್ಲ, ಅಷ್ಟು ಕೊಚ್ಚಿ ಹಾಕ್ತಾ ಇರುತ್ತೆ. ಮತ್ತೆ ಇಂಥ ಮಳೆಯಿಂದ ನಮ್ಮನ್ನ ರಕ್ಷಣೆ ದೇವರು ಹೇಗೆ ಮಾಡುತ್ತಾರೆ ನೋಡಿ. ನಮಗಿರೋ ಎಲ್ಲಾ ತೊಂದರೆಗಳಿಗೆ ಕಾರಣ ಯಾವುದು ಅವಾಗ ಹೇಳ್ತಾರೆ ಭಾಗವತ. ಎಷ್ಟು ಚೆನ್ನಾಗಿ ಹೇಳುತ್ತೆ ಗೊತ್ತಾ? ಭಯಂ ದ್ವಿತೀಯಾಭಿನಿವೇಶಕಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯ ಅಸ್ಮೃತಿ. ಹೇಳುತ್ತಾರೆ ಎಲ್ಲಾ ಜೀವರಾಶಿಗಳಿಗೆ ದೇವರ ಮರವು ಬಂದಿದೆ. ಪುರಂಜನೋಪಾಖ್ಯಾನ ಅದೇ, ದೇವರ ಮರವು ಬಂದಿದೆ. ದೇವರ ಮರವು ಬಂದಿದೆ ಯಾಕೆ? ನಾನು ಅಂತ ಸೇರಿಕೊಂಡದ್ದರಿಂದ ದೇವರ ಮರವು ಬಂದಿದೆ. ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರೂ ದೇವರನ್ನ ಮರೆತು ನಾ ಮಾಡಿದೆ ನಾ ಮಾಡಿದೆ ನಾ ಅಂತ ಕೂತಿರುತ್ತೆ. ಈಶಾತ್ ಅಪೇತಸ್ಯ, ಉಪೇತಸ್ಯ ಅಲ್ಲ ಅಪೇತಸ್ಯ, ದೇವರಿಂದ ದೂರ ಸರಿತಾನೆ. ಅಹಂಕಾರ ಎಂದು ಯಾವಾಗ ನಮ್ಮಲ್ಲಿ ಬರುತ್ತೋ ದೇವರಿಂದ ನಾವು ದೂರ ಹೊರಟಿತ್ತು, ಅವಾಗೇನಾಗುತ್ತೆ? ಭಯ ಬರಲಿಕ್ಕೆ ಶುರು ಆಗುತ್ತೆ. ತಾಯಿ ಹತ್ರ ಇದ್ದಷ್ಟು ಕಾಲ ಮಗುವಿಗೆ ಸಂತೋಷ, ದೂರ ಸರದರೆ ಭಯವೇ. ಅದಕ್ಕೆ ನಮಗೆ ಭಯ ಯಾವಾಗ ಬರುತ್ತೆ? ಯಾಕೆ ಬಂತಯ್ಯ? ಅಹಂಕಾರ ಬಂದದ್ದಕ್ಕೆ. ನಮ್ಮ ಆಲೋಚನೆಗಳ ಪರಂಪರ, ನಮ್ಮ ಕರ್ಮಗಳ ಪರಂಪರ, ನಾವೇನು ಕರ್ಮ ಮಾಡುತ್ತಾ ಇದ್ದೀವಿ? ಮೇಲ್ನೋಟಕ್ಕೆ ಲೌಕಿಕದ್ದಿತ್ತು, ಈಗ ಪುಣ್ಯ ಕರ್ಮಗಳ ಪರಂಪರ ಏನು ಮಾಡುತ್ತಾ ಇದೆ? ದೇವರನ್ನು ಮರೆಸಿ ಕಟ್ಟಿ ಹಾಕ್ತಾ ಇದೆ ಈ ಪುಣ್ಯ ಪರಂಪರೆ. ಅದೇನು ಮಾಡುತ್ತೆ? ಸಂಪತ್ತನ್ನು ಒಳ್ಳೆ ಇದನ್ನು ಕೊಡುತ್ತೆ, ದೇವರನ್ನು ಮತ್ತಾ ಮರೆಸ್ತಾ ಇರುತ್ತೆ. ದೇವರನ್ನು ಮರೆತು ಮಾಡುವ ಪುಣ್ಯ ಕಾರ್ಯಗಳೇ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ದೇವರ ಮರೆತು ಪುಣ್ಯ ಕಾರ್ಯ ಮಾಡ್ತೀವ? ಹೌದು, ಎಷ್ಟು ಮಾಡಲ್ಲ. ಆ ಪುಣ್ಯ ಕಾರ್ಯಗಳು ಪೂಜೆಗಳು ಮಾಡೋ ಕಾಲಕ್ಕೆ ದೇವರ ಮೇಲೆ ಎಷ್ಟೊತ್ತು ಮನಸ್ಸಿತ್ತು ಅಂದ್ರೆ ಬಹಳ 1 or 2 seconds ಅಷ್ಟೇ. ಮಿಕ್ಕದ್ದೆಲ್ಲ ತಂಬಿಗೆ ಕಲಶ ಏನು ಮುಖವಾಡ ಅದಕ್ಕಿರೋ ಇದು ಅದಕ್ಕೆ ಆರತಿ ಅದಕ್ಕೆ ಹಚ್ಚಿ ಅಯ್ಯೋ ಈ ಗುಂಗಿನಲ್ಲೇ ಬಿದ್ದಿರ್ತೀವಿ. ದೇವರೊಬ್ಬನಿದ್ದಾನೆ, ಲಕ್ಷ್ಮೀದೇವಿ ಒಬ್ಬಳಿದ್ದಾಳೆ, ಎಚ್ಚರವೇ ಕಳ್ಕೊಂಡಿರ್ತೀವಿ. ಇಂಥ ವರಮಹಾಲಕ್ಷ್ಮಿ ವ್ರತಗಳು ಇಷ್ಟ ಆಗಿಲ್ಲ ಜೀವನದಲ್ಲಿ? ಇಂಥ ಅನಂತ ಪೂಜೆಗಳು ಇಷ್ಟ ಆಗಿಲ್ಲ? ದೇವರನ್ನೇ ಮರೆತು ಮಾಡಿದ ಪೂಜೆಗಳು ಬೇಕಾದಷ್ಟಿವೆ ಜೀವನದಲ್ಲಿ, ಪರಂಪರಾ ಬಂದಿದೆ. ಏನಾಗುತ್ತೆ? ಕಟ್ಟಿ ಹಾಕುವ ಪುಣ್ಯದ ರಾಶಿಗಳೇ ಬರುತ್ತೆ. ಪುಣ್ಯ ಬರಲ್ಲ ಅಂತ ಯಾರು ಹೇಳಿಲ್ಲ, ಎಲ್ಲ ಪುಣ್ಯ ಬರುತ್ತೆ. ಎಂಥ ಪುಣ್ಯ? ಸಂಪತ್ತನ್ನು ಕೊಡುತ್ತೆ, ಕಟ್ಟಿ ಹಾಕುತ್ತೆ, ಇನ್ನ ದೇವರಿಗೆ ದೂರ 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 ಮಾಡ್ತಾ ಹೋಗುತ್ತೆ. ಇದೇ ಮಳೆ. ಈ ಮಳೆಯಿಂದ ನಮ್ಮನ್ನ ಉದ್ಧಾರ ಹೇಗೆ ಮಾಡುತ್ತಾನೆ ಅಂದ್ರೆ ಅದಕ್ಕೆ ಹೇಳಿದರು. ಅದಕ್ಕೆ ವೇದಾಸರ ಮಾತು ಬಹಳ ಅಪರೂಪದ್ದು. ದಿವ್ಯ ಗೋವರ್ಧನ ಧರಣ. ಗೋ ಅಂದ್ರೆ ಮಾತು, ಗೋ ಅಂದ್ರೆ ಮಾತು, ಮಾತನ್ನ ವರ್ಧನ ಅಂದ್ರೆ ಚೆನ್ನಾಗಿ ಬೆಳೆದ ಮಾತು. ಗೋವರ್ಧನ ತಾನು ಬೆಳೆದಿದ್ದು ಮಾತುಗಳನ್ನ ಅಂದ್ರೆ ಚೆನ್ನಾಗಿ ತಿಳುವಳಿಕೆ ಅದನ್ನ ಬೆಳೆಸುವಂಥದ್ದು ಯಾವುದು ಅಂದ್ರೆ ದಿವ್ಯ ಗೋವರ್ಧನ. ದಿವ್ಯ ದೇವತಾ ಸಂಬಂಧಿ ಗೋ ಯಾವುದು? ಮಾತು ಅಂದ್ರೆ ವೇದ. ಅದನ್ನ ಗೋವರ್ಧನ ಅಂದರೆ ವೇದಗಳ ಸಂಬಂಧಪಟ್ಟ ಮಾತೇನಿದೆ ಅದರ ಅರ್ಥ ಗೋವರ್ಧನ ಅಂದ್ರು. ಏನದು ಅಂದ್ರೆ ಎರಡು ರೂಪಗಳ ವರ್ಣನೆ ಮಾಡ್ತಾ ಇದ್ದಾರೆ ಒಂದೇ ಸಲ. ಒಂದು ಕೃಷ್ಣ ರೂಪ, ಇನ್ನೊಂದು ವೇದವ್ಯಾಸ ರೂಪ. ವೇದವ್ಯಾಸ ದೇವರು ಗೋವರ್ಧನ ಪರ್ವತವನ್ನು ಹಿಡಿದರಂತೆ. ಯಾವುದು ಅಂದ್ರೆ ದಿವ್ಯ ದೇವತಾ ಸಂಬಂಧಪಟ್ಟ ಗೋ ವೇದ, ಅದರ ವರ್ಧನ. ವೇದವನ್ನ ವೃದ್ಧಿ ಮಾಡಿದರಂತೆ. ವೇದವನ್ನು ವೃದ್ಧಿ ಮಾಡೋದು ಹೇಗೆ ಅಂದ್ರೆ ಅರ್ಥ ಗೊತ್ತಿಲ್ಲದ ವೇದ ಹಾಗೆ ಬಿದ್ದಿತ್ತು. ಅದರ ಅರ್ಥ ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿ ಗೋ ವರ್ಧನ ಮಾಡಿದ್ರು. ದಿವ್ಯ ಗೋ ವರ್ಧನ ಅಷ್ಟು ಮಾಡಿದ್ರೂ ಕೂಡ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಅರ್ಥ ಆಗಲಿಕ್ಕೆ ಆ ದಿವ್ಯ ಗೋವರ್ಧನ ಬ್ರಹ್ಮಸೂತ್ರಗಳನ್ನ ತಾನು ಧರಣ ಅಂದರೆ ಎಲ್ಲರ ಹೃದಯದಲ್ಲಿದ್ದು ಅರ್ಥ ಸ್ಫೂರ್ತಿ ಕೊಡುವಂತ ರೂಪ ಇದು. ಹೊರಗಿದ್ದು ಸೂತ್ರಾದಿಗಳನ್ನ ರಚನೆ ಮಾಡಿದ ರೂಪ ಒಂದಾದರೆ ಅದನ್ನ ಅರ್ಥ ಮಾಡಿಸುವ ರೂಪ ಒಳಗೆ ಕೂತಿದೆ. ಅದಕ್ಕೆ ದಿವ್ಯ ಗೋವರ್ಧನ ಧರಣ. ಹೀಗೆ ದೇವರು ಚಿಂತನೆ ಮಾಡಿದರೆ ಕಷ್ಟದಿಂದಲೂ ಪಾರ ಮಾಡುತ್ತಾನೆ. ಹೊರಗಿನ ಕಷ್ಟ, ಒಳಗಿನ ಕಷ್ಟ, ತತ್ವಜ್ಞಾನದ ಲೋಪದ ಕಷ್ಟ ಎಲ್ಲ ಬಿಡಿಸಿ ನಮಗೇನು ತತ್ವಜ್ಞಾನ ಬರ್ತಾ ಇದೆ ಅದು ಅನುಷ್ಠಾನಕ್ಕೆ ಎಟಕುವಂತೆ ಮಾಡಿಬಿಡುತ್ತಾನೆ ಭಗವಂತ. ಇಷ್ಟು ಗುಣಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಶಬ್ದಗಳು ಉಚ್ಚಾರ ಮಾಡೋದರಲ್ಲಿ ತಾತ್ಪರ್ಯ ಅಲ್ಲ, ಆ ಶಬ್ದದಲ್ಲಿ ಬರುವಂತಹ ಗುಣಚಿಂತನೆ ನಮಗೆ ಪ್ರಧಾನವಾದು. ಭಗವಂತನ ಗುಣ ಏನಿದೆ ಅದನ್ನು ಸದಾ ಚಿಂತನೆ ಮಾಡಬೇಕು. ನಾವು ವಿಶೇಷವಾದ ಗುಣಗಳನ್ನು ಏಕತ್ರ ಕೂತ್ಕೊಂಡು ಇಂಥವ 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 ಅಂತ ಉಪಾಸನೆ ಮಾಡಲಿಕ್ಕೆ ನಮಗೆ ಆಗಲ್ಲ. ಮತ್ತೆ ನಾವು ಹೇಗೆ ಮಾಡಲಿಕ್ಕಾಗುತ್ತೆ, ಋಷಿಮುನಿಗಳಂತೆ ನಾವು ಮಾಡಲಿಕ್ಕಾಗುತ್ತಾ ಅಂದರೆ ಇಲ್ಲ. ಆ ಗುಣಗಳನ್ನು ಶ್ರವಣ ಮಾಡುತ್ತಾ ಮನನ ಮಾಡುತ್ತಾ ಬಂದ್ಬಿಡಿ. ನೀನಿಂಥವ ನೀನಿಂಥವ ನೀನಿಂಥವ. ದೇವರ ಒಂದು ಸುಳಾದಿ ಬಾಯಿಪಾಠ ಆಯ್ತಾ, ಈ ಸುಳಾದಿ ಬಾಯಿಪಾಠ ಆಯ್ತಾ, ಆದ ಮೇಲೆ ಒಬ್ಬರೇ ಕೂತುವ ಒಳಗೆ ದೇವರ ಸ್ಮರಣೆ ಬರ್ತಾ ಇದ್ದ, ಎದುರೀಗ ದೇವರ ಚಿಂತನೆ ಮಾಡುತ್ತಾ ದಿವ್ಯ ಗೋವರ್ಧನ ಧರಣ ಎಷ್ಟೆಷ್ಟು ಅರ್ಥ ಹೊಳೆಯುತ್ತಾ ಇದೆ ಅಷ್ಟು ಅರ್ಥ. ನೀನಿಂಥವ ನೀನಿಂಥವ ಎದುರೀಗ ದೇವರ ಚಿಂತನೆ ಮಾಡಿ ಹೇಳ್ತಾ ಬಂದರೆ ಗುಣಚಿಂತನೆ ಬಂತ. ಹೇಳಿದ್ರು ಗೋಪಾಲದಾಸರು, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು. ಅಂದ್ರೆ ಇಡೀ ಜೀವನ ಏನು ಮಾಡಬೇಕು ಅಂತ ಬಂದೀಯ, ನಿಂಗೇನು ಕೊಡ್ಲಿ ಅಂದ್ರೆ ನಿನ್ನ ಗುಣಚಿಂತನೆ ಮಾಡಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅಂತ. ಆ ಗುಣಚಿಂತನೆ ಯಾವ್ದಾವ್ದು ಮಾಡ್ತೀಯ, ಅನಂತ ಗುಣಗಳಿವೆಯಲ್ಲ ನನಗೆ. ಆ ಚಿಂತೆ ನಾನು ಈ ಜನ್ಮದಲ್ಲಿ ಯಾವ ಗುಣಗಳು ಚಿಂತನೆ ಮಾಡಬೇಕೋ ಸ್ಮರಣೆ ಮಾಡಬೇಕೋ ಅದು ನಿನಗೆ ಗೊತ್ತು. ಒಳಗಿದ್ದು ಅದು ಸ್ಫೂರ್ತಿ ಕೊಟ್ಟು ಇದು ಮಾಡು ಇದು ಮಾಡು ಅಂತ ಹೇಳಿಕೊಡುವವ ನೀನೇ. ಅದಕ್ಕೆ ನಿನ್ನ ಗೋವರ್ಧನ ದಿವ್ಯ ಗೋವರ್ಧನ ಧರಣ ಅಂತ ಕೇಳಿದ್ದು. ಅಂದ್ರೆ ಆಯಾ ಕಾಲಕ್ಕೆ ಗುರುಗಳ ಮೂಲಕ ಶಿಷ್ಯರು ಕೂತಾಗ ಶಿಷ್ಯನಿಗೆ ಯಾವುದು ಸರಿಯೋ ಅದು ಗುರುಗಳಲ್ಲಿ ನಿಂತು ಸ್ಫೂರ್ತಿ ಕೊಡ್ತಾನಂತೆ, ಇದು ಹೇಳು ಅಂತ. ಶಿಷ್ಯರಲ್ಲಿ ನಿಂತು ಕೇಳಿದ ಮೇಲೆ ಆ ಅರ್ಥ ಹೀಗಲ್ಲ ಅಂತ ಅವರಿಗೆ ಅನುಸಂಧಾನ ಕೊಡಿಸಿ ಮಾಡುತ್ತಾನೆ. ಅದಕ್ಕೆ ತಿಳಿಪಲ್ಲಿ ತಿಳಿವಲ್ಲಿ ತಿಳುವಳಿಕೆ ನೀನಾಗಿ. ತಿಳಿಪಲ್ಲಿ ನೀನೇ ಇದ್ದು ತಿಳಿಸ್ತೀಯ, ತಿಳಿವಲ್ಲಿ ನೀನೇ ಇದ್ದು ತಿಳ್ಕೊಳ್ಳುವಂತೆ ಮಾಡ್ತೀಯ. ಮಧ್ಯೆ ಟ್ರಾನ್ಸ್ಫರ್ ಆಗುವ ಜ್ಞಾನ ತಿಳುವಳಿಕೆ ಅದರೊಳಗೂ ನೀನೇ ಇರ್ತೀಯ, ಚೆನ್ನಾಗಿ ಹೋಗುವಂತೆ ಮಾಡ್ತೀಯ. ಹೇಳೋದನ್ನೇ ಹೇಳೇ ಆಯ್ತು, ಜ್ಞಾನ ನಂಬರಿಗೆ ಬಂದಾಯ್ತು, ಆಕ್ಷನೇ ಇಲ್ಲ. ಯಾಕೆ? ಒಳಗಿದ ದೇವರು ಸರಿ ಮಾಡುತ್ತಾ ಇಲ್ಲ. ಅದಕ್ಕೆ ಮೂರು ರೂಪದ ಚಿಂತನೆ, ತಿಳಿವಳ್ಳಿ ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ. ಸರ್ವತ್ರ ಭಗವಂತನ ಆ ಸ್ಮರಣೆಯನ್ನು ಕೊಡತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ದಿವ್ಯ ಗೋವರ್ಧನ ಧರಣ. ಇಂಥ ದೇವ ಎಂಥವ ಅಂದ್ರೆ ದಾಸರ ಪ್ರಾಣ. ಈ ರೂಪದ ಆ ಕೃಷ್ಣ ಆ ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನ ರಕ್ಷಣೆ ಮಾಡಿದ. ಅದು ತುಂಬಾ ಇದೆ, ತುಂಬಾ ಇದೆ. ಹೇಳ್ತಾ ಹೋದ್ರೆ ಹಾಗೆ 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 ಹೋಗ್ತಾ ಇರುತ್ತೆ ಕೃಷ್ಣ ಕಥಾ. ಗೋವರ್ಧನ ಪರ್ವತ ಯಾಕೆ ಎತ್ತಿದ್ದ? ಅವರೆಲ್ಲರ ರಕ್ಷಣೆ ಮಾಡ್ಲಿಕ್ಕೆ ಎತ್ತಿದ್ದ. ಏನು ರಕ್ಷಣೆ ಮಾಡುವುದು? ಮಳೆಯಿಂದ ರಕ್ಷಣೆ ಮಾಡಿದ್ದನ? ಇಲ್ಲ, ಅವರ ಒಳಗಿರುವ ಸಂಶಯದ ಮಳೆಯಿಂದ ರಕ್ಷಣೆ ಮಾಡಿದ. ನಮ್ಮನ್ನು ರಕ್ಷಣೆ ಮಾಡೋರು ಯಾರಿದ್ದಾರೆ ಅಂದಾಗ ಅವರಿಗೆ ಚೂರು ಚೂರು ಬರ್ತಾ ಇತ್ತು. ಇವನು ಹುಟ್ಟಿದಾಗ್ಲಿಂದ ಏನೋ ಒಂದು ವಿಶೇಷಗಳು ತೋರ್ತಾ ಇದ್ನಲ್ಲ, ಇವನು ಮಾಡ್ತಾನೆ ಇವನು ಮಾಡ್ತಾನೆ, ಮಾಡ್ತಾನೋ ಇಲ್ವೋ ಮಾಡ್ತಾನೋ ಇಲ್ವೋ, ಮಾಡ್ತಾ ಶಕ್ತಿ ಇದೆಯೋ ಇಲ್ವೋ ತೋರಿದ. ಸಂಶಯ ಪರಿಹಾರ ಮಾಡಿದ, ಗೋವರ್ಧನ ಉದ್ಧಾರ ಮಾಡಿ. ಹಾಗೆ ಪರ್ವತ ಹಿಡಿದ ನಂತರ ಸಾಕ, ಅವರಿಗೆ ಊಟ ಕೊಡಬೇಡವಾ, ಎಲ್ಲ ಕೊಚ್ಚಿಕೊಂಡು ಹೋಗಿದೆ, ಪಳ್ಳಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ, ಏನು ಮಳೆಯಲ್ಲಿ ಎಲ್ಲ ಪರ್ವತದ ಬುಡಕ್ ಬಂದಿದ್ದಾರೆ, ಎಷ್ಟು ದಿನ ಇದ್ದಾರೆ, ಅವರಿಗೆ ಊಟ ಅಷ್ಟು ಜನ, ಬರೇ ಆಕಳಗಳೇ 10 ಲಕ್ಷ, ಕಾಯೋರು ಅವರು ಎಲ್ಲ ಸೇರ್ಕೊಂಡು ಯೋಜನೆ ಇದ್ದಾರೆ, ಅವರಿಗೆಲ್ಲ ಊಟ ಹೇಗೆ, ಕೃಟಾಂಧ್ರ ಗತಿ ಏನು, ಎಲ್ಲರನ್ನ ತನ್ನ ನೋಟದಿಂದಲೇ ಹೊಟ್ಟೆ ತುಂಬಿದಂತೆ ಮಾಡಿಬಿಟ್ಟ. ಯಾರು ಕಿಮಕ್ಕಂತ ಇಲ್ಲ, ಖುಷಿಯಿಂದಿದ್ದಾರೆ, ಯಾರಿಗೂ ಹಸಿವೆ ಆಗ್ತಾ ಇಲ್ಲ, ತೇಗು ಬರ್ತಾ ಇದೆ, ಹೊಟ್ಟೆ ತುಂಬಾ ಊಟ ಮಾಡಿದ ತೇಗು ಬರ್ತಾ ಇದೆ. ಬರೀ ಗ್ಯಾಸ್ ಪ್ರಾಬ್ಲಮ್ ಅಲ್ಲ, ಅವ್ರಿಗೂ ತೇಗ್ ಬರುತ್ತೆ, ಹೊಟ್ಟೆಯಿಂದ ಏನಿಂದ ತೇಗ್ ಬರುತ್ತೆ, ಹಾಗಲ್ಲ, ಹೊಟ್ಟೆ ತುಂಬಾ ಪದಾರ್ಥ ಇಟ್ಟ, ಇಟ್ಟು ಶಕ್ತಿ ಕೊಟ್ಟು ತೇಗು ಕೊಟ್ಟ. ಹಾಗೆ ನಮಗೂ ಕೂಡ ಭಗವಂತ ತನ್ನ ಕೇವಲ ಅಪಾಂಗ ದೃಷ್ಟಿಯಿಂದಲೇ ವಿಶೇಷವಾಗಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಅಲ್ಲಿ ಅವರ ಸಂಶಯ ಕಳೆದ, ಎಲ್ಲ ಕೊಟ್ಟ. ಇಷ್ಟು ಮಾಡೋ ಕಾಲಕ್ಕೆ ಇಂದ್ರದೇವರಿಗೆ ಬಂದ ಚೂರು ಪ್ರಾರಬ್ಧ ಕರ್ಮ ಕಳೆದ, ಅವರನ್ನೂ ಅನುಗ್ರಹ ಮಾಡಿದ. ಅಂದರೆ ಭಗವಂತನ ಒಂದೊಂದು ಕಾರ್ಯ ಅನಂತ ಫಲ ಕೊಡುತ್ತೆ ಅಂತ ಗೋಪಾಲದಾಸರು ಹೇಳ್ತಾರೆ. ನಿನ್ನ ಒಂದೊಂದು ಕಾರ್ಯ ಅನೇಕ ಮುಖವೋ, ನಮಗೇನು ಗೊತ್ತಾಗುತ್ತೆ? ಹಾಗೆ ನಾವು ಮಾಡುವ ಸಾಧನೆ ದ್ವಿಮುಖ, ಏನದು ಗೇಣು ಮುಂದಾದ್ರೆ ಮೊಳ ಹಿಂದಾಗುತ್ತೆ ಅಂತ ನಮ್ದು ದ್ವಿಮುಖ, ಅವನು ಅನಂತ ಮುಖವಾಗಿ ಬೆಳೆಸ್ತಾನೆ ಮಹಾನುಭಾವ. ಅದಕ್ಕೆ ದಾಸರ ಪ್ರಾಣ ಇನ್ನು ಹೇಳಿದ್ದಾರೆ, ದಾರಿದ್ರ ಛೇವನ ಛೇದ ವಾ ಅಂತ ಬಿದ್ದಿದೆ, ದಾ ಅಂತ ಆಗಬೇಕದು, ದಾರಿದ್ರ್ಯ ಛೇದನ. ಭಗವಂತ ದಾರಿದ್ರ್ಯವನ್ನ ನಾಶ ಮಾಡಿಬಿಡ್ತಾನಂತೆ. ದಾರಿದ್ರ್ಯ ಹೇಳ್ತಾರೆ, ಯಾಕೆ ದಾರಿದ್ರ್ಯ ಅಂತ ಹೇಳ್ತಾರೆ ದಾಸರಾಯರು, ಯಾವುದರಲ್ಲಿ, ಎನ್ನ ಭಿನ್ನಪ ಕೇಳು, ಧನವಂತ್ರಿ ದಯ ಮಾಡು, ಸಣ್ಣವ ಇವ ಕೇವಲ ಅಂತ ಹೇಳೋ ಕಾಲಕ್ಕೆ ಹೇಳ್ತಾರೆ, ಮೂರು ವಿಧದ ಪಾಪದಿಂದರಿ ದಾರಿದ್ರರಾಗುವರು ಬಿಡದೆ ಬಿಡದೆ ದಾರಿದ್ರ್ಯ ಬರುತ್ತಂತೆ. ಪರರ ಅನ್ನ, ಪರರ ವಸ್ತ್ರಾದಿಗಳು, ಇನ್ನು ವಿಶೇಷವಾಗಿ ಅವೆಲ್ಲ ಕದ್ದು ತಿಂದು ಎಲ್ಲ ಮಾಡಿದ ದೋಷ, ಅದರಿಂದಾಗಿ ಮೂರು ವಿಧದಿಂದರಿ ದಾರಿದ್ರರಾಗುವರು ಬಿಡದೆ. ಏನು ಮೂರು ವಿಧದಿಂದಲೇ ಅಂದ್ರೆ, ಶಾರೀರಕ ದಾರಿದ್ರ್ಯ, ರೋಗ ರುಜಿನ, ಮಾನಸಿಕ ದಾರಿದ್ರ್ಯ, ವಾಚಿಕ ದಾರಿದ್ರ್ಯ, ಮಾತೇ ಬರಲ್ಲ ಕೆಲವರಿಗೆ ಹೀಗಿರುತ್ತೆ. ಅಂಥ ಎಲ್ಲಾ ದಾರಿದ್ರ್ಯಕ್ಕೆ ಕಾರಣವಾದ ಪಾಪದ ಕುಲವನ್ನೇ ನಾಶ ಮಾಡುವಂಥವ ದಾರಿದ್ರ್ಯ ಛೇದನ ಅಂತ ಭಗವಂತನ ಚಿಂತನೆ ಮಾಡಬೇಕು. ನಮಗಿವ ಶುದ್ಧ ದಾರಿದ್ರ್ಯ, ದರಿದ್ರ ಆಗಿದ್ದೆ ನಾವು. ಯಾವುದರಲ್ಲಿ ಅಂದರೆ, ಭಗವಂತನ ಚಿಂತನೆ ಎಂಬ ಸಂಪತ್ತು ಒಂದು ಕವಡೆ ಇಲ್ಲ, ಚಿಂತನೆಯ ದೊಡ್ಡ ಸಂಪತ್ತು, ಆ ಸಂಪತ್ತು ಒಂದು ಕವಡೆ ಇಲ್ಲ, ಆ ಸಂಪತ್ತು ಕೊಟ್ಟು ಉದ್ಧಾರ ಮಾಡತಕ್ಕಂಥವ ಭಗವಂತ. ದಾರಿದ್ರ ಛೇದನ, ಯಾಕೆ ಕುಚೇಲ ಬಂದ, ಕುಚೇಲ ಬಂದರೂ ಕೂಡ ಕುಚೇಲ ದರಿದ್ರನೋ ಅಲ್ವೋ ಅಂತ ದೇವರ ದೃಷ್ಟಿಯಲ್ಲಿ ಸಂಪತ್ ಭರಿತ, ಲೋಕದೃಷ್ಟಿಯಲ್ಲಿ ದರಿದ್ರ. ಲೋಕದೃಷ್ಟಿಯಲ್ಲಿ ಬೇಕಾದ ಸಂಪತ್ತು ಅವನಲ್ಲಿದ್ದಿಲ್ಲ, ದೇವರಿಗೆ ಬೇಕಾದ ಸಂಪತ್ತು ಅವರಲ್ಲಿತ್ತು. ಅದಕ್ಕೆ ನೋಡಿ, ನಮ್ಮಲ್ಲಿ ಕೂಡ ನಮಗೆ ಬೇಕಾದ ವಸ್ತು ಯಾರ ಹತ್ರ ಇರುತ್ತೋ ಅವರು ನಮಗೆ ಬೇಕಾದವರಾಗ್ತಾರೆ, ನಮಗೆ ಬೇಡದ ವಸ್ತು ಎಷ್ಟಿದ್ರೂ ನಮಗೆ ದೂರವೇ. ಹೌದ್ ತಾನೆ, ನಮಗೆ ಬೇಕಾದ ವಸ್ತು ಯಾರ ಹತ್ರ ಇದ್ದೇ ಅವ್ರನ್ನ ಕರಿತೀವಿ, ಬನ್ನಿ 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 ಅಂತ. ಹಾಗೆ ದೇವ ಈ ಸಂಪತ್ತು ಹೊರಗಿಂದಿದ್ರೆ ಅವನಿಗೆ ಬೇಡ, ಅವನು ಕರೆಯುವುದೇ ಇಲ್ಲ. ಅವನಿಗೆ ಬೇಕಾದ ಸಂಪತ್ತು ಆಂತರಂಗಿಕ ದೇವರ ಚಿಂತನಾ ಸಂಪತ್ತು ಅಪರೂಪವಾಗಿ ಕೂತಿತ್ತು ಯಾರಲ್ಲಿ, ಕುಚೇಲನಲ್ಲಿ. ಅದಕ್ಕೆ ರಾಘವೇಂದ್ರ ವಿಜಯ ಕೊನೇ ಘಟ್ಟದಲ್ಲಿ ಹೇಳ್ತಾರೆ, ರಾಯರು ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡಿ ಬಂದರು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಸ್ವಾಮಿ ನೀ ಕುಚೇಲನಿಗೆ ಅಷ್ಟು ಸಂಪತ್ತನ್ನು ಕೊಟ್ಟದ್ದು ಏನು ದೊಡ್ಡದಲ್ಲಯ್ಯ, ಏನು 10,000,000,000 100,000,000,000 ದುಡ್ಡಿದ್ದವರಿಗೆ ಮನೆಗೆ ಬಂದವರಿಗೆ 1 ರೂಪಾಯಿ ದಾನ ಕೊಟ್ರೆ ದೊಡ್ಡದ, 100 ಕೋಟಿ ಇದೆ ಬ್ಯಾಲೆನ್ಸು, 100 ಕೋಟಿಗೆ ಒಂದು FD ಹಾಕಿದ್ರೆ 1 ಕೋಟಿ ಬರುತ್ತಲ್ಲ ಮಿನಿಮಮ್, ಹೌದಾ, ಇಂಟ್ರೆಸ್ಟೇ 1 ಕೋಟಿ ಬರುತ್ತೆ. ಆ ಕೋಟಿ ಬರೋ ಕಾಲಕ್ಕೆ ಮನೆಯಲ್ಲಿ ಕೂತ ಬಂದ ಬ್ರಾಹ್ಮಣನಿಗೆ 1 ರೂಪಾಯಿ ಕೊಟ್ರೆ ಅಪ್ಪಪ್ಪ 1 ರೂಪಾಯಿ ಕೊಟ್ರಿ ಅಂತ ಯಾರಾದ್ರೂ ಅಂತಾರೇನ್ರಿ, ಯಾರು ಅಂಬಲ್ಲ. ದೇವರಿಗಿರುವ ಸಂಪತ್ತಿನ ಮುಂದೆ ಕುಚೇಲನಿಗೆ ಕೊಟ್ಟ ಸಂಪತ್ತು ಒಂದು ಪೈಸಾಷ್ಟು. ಅದಕ್ಕಂದ್ರು ನಿನಗಿರೋ ಸಂಪತ್ತಿನಲ್ಲಿ ಅದನ್ನು ಕೊಟ್ಟಿದ್ದು ಬಹಳ ಸ್ವಲ್ಪ ಅಯ್ಯ. ಅದೇನು ಅಂದ್ರೆ ನಿನ್ನ ಕರುಣೆ ಅದಾದ್ರೂ ಕೊಡಬೇಕಾದ್ರೆ ನಿನ್ನ ಕರುಣೆ, ಆದರೆ ನೀ ಕೊಟ್ಟದ್ದು ದೊಡ್ಡದಲ್ಲ, ಯಾಕೆ ನಿನ್ನ ಹತ್ರ ಇದೆ. ಆದರೆ ಇಷ್ಟು ಸಂಪತ್ತು ಬಂದ ಮೇಲೂ ಕೂಡ ಕುಚೇಲ ಆ ಸಂಪದ್ಭರಿತವಾದ ಮನೆಯಲ್ಲಿ ಏನು ರೇಷ್ಮೆ ಬಟ್ಟೆ ರಾಶಿ ಬಿದ್ದಿದೆ, ಎಲ್ಲ ರಾಶಿ ರಾಶಿ ಬಿದ್ದಿದೆ, ಅಂತ ಕಡೆ ಹರಕ ಬಟ್ಟೆ ಹುಟ್ಟೇ ಕೂತಿದ್ದ. ಕುಚೇಲ ಕುಚೇಲನಾಗಿಯೇ ಉಳಿದನಪ್ಪ. ಕುಚೇಲ ಅಂದ್ರೆ ಛಿದ್ರವಾದ ಕೂ, ಛಿದ್ರವಾದ ಚೇಲ ವಸ್ತ್ರ, ಛಿದ್ರವಾದ ಚೇಲ ಇಟ್ಟುಕೊಂಡೇ ಉಳಿದನಪ್ಪ. ಯಾಕೆ ಅಂದ್ರೆ ನನಗದು ಸಂಪತ್ತು ಬಂತ, ನೀನು ದೂರ ಆಗ್ತೀಯ, ಅದಕ್ಕೆ ಅದು ಬೇಡ ಅಂತ ತಾನು ಕುಚೇಲನಾಗೆ ಉಳದ. ಮತ್ತೆ ಇದು ದೊಡ್ಡಸ್ತಿಗೆ ಅಯ್ಯ, ನಿನ್ನ ದೊಡ್ಡಸ್ತಿಗೆ ಅಲ್ಲ, ನಿನ್ನ ದಾಸರ ದೊಡ್ಡಸ್ತಿಗೆ ಜಾಸ್ತಿ ಅಂತಾರೆ. ಆ ರೀತಿಯಲ್ಲಿ ತುಂಬಾ ಇರುತ್ತೆ ಆ ಕುಚೇಲ ಉಪಾಖ್ಯಾನದಲ್ಲಿ. ಕುಚೇಲ ದೇವರಿಗೆ ಕೊಟ್ಟದ್ದೇನು? ಅವಲಕ್ಕಿ. ಹೌದಾನೆ, ಕುಟ್ಟಿದ ಅವಲಕ್ಕಿ, ಕುಟ್ಟಿದ ಅವಲಕ್ಕಿ ಕೊಟ್ಟ. ಎಷ್ಟು? ಒಂದು ಹಿಡಿ ಅವಲಕ್ಕಿ ಕೊಟ್ಟ. ಹಿಡಿ ಅವಲಕ್ಕಿ ಕೊಟ್ಟರೆ ಭಗವಂತ ಸಂಪತ್ತು ಕೊಟ್ಟ, ಉದ್ಧಾರ ಮಾಡಿದ. ಅದಕ್ಕೆ ಅದು ಮೇಲ್ನೋಟದ ಒಂದು ಉಪಾಖ್ಯಾನ. ಒಳನೋಟಕ್ಕೆ ಹೇಳ್ತಾರೆ ಕುಚೇಲ ಅಂತ ಹೆಸರಾಗಿ ಬಂತು ಅಂದ್ರೆ ಛಿದ್ರವಾದ ಚೇಲ, ತೂತುಗಳು ಬಿದ್ದ ವಸ್ತ್ರ ಅದು ಉಟ್ಟುಕೊಂಡವ ಅಂತ ಹೆಸರು. ನಾವು ಕೂಡ ತೂತುಗಳು ಬಿದ್ದ ವಸ್ತ್ರ ಉಟ್ಟುಕೊಂಡವರೇ. ಯಾವ ತೂತು? 9 ತೂತುಗಳಿವೆ, ನವರಂಧ್ರಗಳು, ಅಥವಾ 24 ತೂತುಗಳಿವೆ, ಅಥವಾ 11 ಪ್ರಧಾನ ತೂತಿವೆ. ಈ 9 ತೂತುಗಳಿಂದ ಮಲ ಮಾತ್ರ ಹೋಗುತ್ತೆ, 11 ತೂತಿನಿಂದ ಮನಸ್ಸೇ ಹೊರಟೋಗುತ್ತೆ, ಮನಸ್ಸೇ ಹೊರಟೋಗುತ್ತೆ. ಈ 11 ತೂತು ಇಂದ್ರಿಯಗಳಿಂದ ಮನಸ್ಸೇ ಹೊರಟೋಗ್ತಾ ಇದ್ರೆ ಆತ ಏನು ಮಾಡಿದ? ಹೆಂಡತಿ ಕೊಟ್ಟಂತಹ ಅವಲಕ್ಕಿ ಗಂಟು ಕಟ್ಟಲಿಕ್ಕೆ ನೋಡಿದ್ರೆ ಆ ಬಟ್ಟೆಯಲ್ಲಿ ನಿಲ್ಲತಾ ಇಲ್ಲ, ಅಷ್ಟು ತೂತುಗಳು ಬಿದ್ದಿದೆ, ತೂತುಗಳು ಬಿದ್ದಿದೆ. ಆ ತೂತುಗಳು ಬಿದ್ದಿದ್ರೆ ಆ ತೂತುಗಳಿಗೆಲ್ಲ ಒಂದು ತೂತಿಗೆ ಎಲ್ಲ ಗಂಟು ಹಾಕಿ ಒಂದು ವಸ್ತ್ರೋತ್ಥಾರ ಮಾಡಿ ಅದರೊಳಗೆ ಅಕ್ಕಿ ನಿಲ್ಲುವಂತೆ ಮಾಡಿ ಗಂಟು ಹಾಕಿ ಕಳಿಸಿದ್ದು. ನಾವು ಕೂಡ ಈ 11 ತೂತುಗಳೇನಿವೆ, ಈ ಶರೀರ 11 ತೂತುಗಳಿವೆ, 11 ತೂತುಗಳಿಂದ ನಾವು ತಗೊಂಡು ಹೋಗ್ಬೇಕಾಗಿದ್ದೇನು, ದೇವರಿಗೆ ಸಮರ್ಪಣೆ ಮಾಡಬೇಕಾಗಿದ್ದು ಯಾವುದಯ್ಯ ಅಂದ್ರೆ ಚೆನ್ನಾಗಿ ಕುಟ್ಟಿದ ಅವಲಕ್ಕಿ. ಚೆನ್ನಾಗಿ ಕುಟ್ಟುವುದು ಅಂದ್ರೆ ಶಾಸ್ತ್ರವನ್ನು ಚೆನ್ನಾಗಿ ಮಥನ ಮಾಡಿ 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 ನೀನೇ ದೊಡ್ಡವ ಅಂತ ಮನಸ್ಸು ಸೋರಿ ಹೋಗ್ತಾ ಇದೆ 11 ಇಂದ್ರಿಯಗಳಿಂದ. ಅದಕ್ಕೆ ಇಂದ್ರಿಯಗಳ ನಿಗ್ರಹ ಎಂಬ ಆ ತೂತುಗಳ ಗಂಟು ಹಾಕಿ, ಇಂದ್ರಿಯಗಳ ನಿಗ್ರಹ ಮಾಡಿ ತೂತುಗಳ ಗಂಟು ಹಾಕಿದ್ದಾಯಿತು. ಅದರೊಳಗೆ ದೇವರೇ ಹರೇ ಸರ್ವೋತ್ತಮ ಎಂಬ ಶಾಸ್ತ್ರದಿಂದ ಕುಟ್ಟಿ ತೆಗೆದ ಅವಲಕ್ಕಿ. ದೇವರಿಗೇನು ಕೊಡಬೇಕು? ದಾಸರು ಹೇಳ್ತಾರಲ್ಲ, ಮನವನಿತ್ತರೆ ತನ್ನ ನೀವು. ಎಂಥ ಮನಸ್ಸು? ಹರಿ ಸರ್ವೋತ್ತಮ ಜ್ಞಾನ ಪೂರ್ವಕವಾದ ಮನಸ್ಸನ್ನ ಅದರೊಳಗೆ ತುಂಬಿ, ಇಂದ್ರಿಯಗಳ ಮೂಲಕ ತುಂಬಿ ದೇವರಿಗೆ ಕೊಟ್ಟವ ಕುಚಿನ. ನಾವು ಹಾಗೆ ಕೊಟ್ರೆ ಭಗವಂತ ನಮಗೂ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಚೆನ್ನಾಗಿ ಹೇಳಿ, ಗೋವರ್ಧನ ಧರಣ ದಾಸರ ಪ್ರಾಣ ದಾರಿದ್ರ ಛೇದನ. ಅರಿ ಕಂಬು ಕೌಮೋದಕಿ ಸರಸಿಜ ಪಾಣಿ. ಅರಿ ಚಕ್ರ, ಶಂಖ, ಗದಾ, ಪದ್ಮವನ್ನ ಧಾರಣೆ ಮಾಡತಕ್ಕಂಥ ಕೈ ಇವನದ್ದು ಅಂತ ಹೇಳ್ತಾರೆ. ಆ ಅರ್ಥವನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.